ಓಂ ಶಾಂತಿ. ವಿಸಿಡಿ ನಂಬರ್ 38, ನುಡಿಸಿರುವಂತ ದಿನಾಂಕ 11/8/2000.
28 ಡಿಸೆಂಬರ್.
ಮುರಳಿ ಡೇಟ್ ಆಗಿದೆ 28/12/1992. ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಮಧುರವಾಗಿರುವಂತ ಮಕ್ಕಳೇ, ನೀವು ಒಳ್ಳೆ ಸಂಸ್ಕಾರಗಳನ್ನು ಧಾರಣೆ ಮಾಡಿ, ಪತಿತರನ್ನು ಪಾವನ ಮಾಡುವಂತ ಸರ್ವಿಸ್ ಮಾಡಬೇಕು. ಕುರುಡರ್ಗೆ ಗೂರ್ಗೋಲ್ ಆಗ್ಬೇಕು. ಯಾವ ಮಾತಿನಲ್ಲಿ ಕುರುಡರು? ಅಜ್ಞಾನದ ಕುರುಡರು ಅಂತ ಹೇಳಲಾಗತ್ತೆ. ಯಾರತ್ರ ಅಜ್ಞಾನ ರೂಪಿ ಅಂಧಕಾರ ಇದೆ, ಕತ್ತಲಲ್ಲಿ ಅಲಿತಾ ಇದ್ದಾರೆ, ಅಥವಾ ಅಜ್ಞಾನದ ಕುರುಡರಾಗಿದ್ದಾರೆ, ಮೂರನೇ ನೇತ್ರ ಇಲ್ಲ, ಅವ್ರಿಗೆ ಊರ್ಗೋಲ್ ಆಗ್ಬೇಕು. ರೆಕಾರ್ಡ್ ನಡೆದಿದೆ ಹಾಡು. ರಾತ್ರಿಯ ಪ್ರಯಾಣಿಕ ಆಯಾಸಗೊಳ್ಳಬೇಡ, ಬೆಳಗಿನ ಗುರಿ ದೂರ ಇಲ್ಲ. ಅಲ್ಲಿ ಕುರುಡರ ಮಾತು ಬಂತು. ಮತ್ತೆ ಹಾಡಿನಲ್ಲಿ ರಾತ್ರಿಯ ಮಾತು ಬಂತು. ರಾತ್ರಿ ಅಂತ ಕತ್ತಲಿಗೆ ಹೇಳಲಾಗುತ್ತೆ. ನಾವೆಲ್ಲ ರಾತ್ರಿಯ ಪ್ರಯಾಣಿಕರಾಗಿದ್ದೀವಿ. ಯಾಕೆಂದ್ರೆ ಇವಾಗ ಬೆಳಗ್ಗೆ ಬಂದಿಲ್ಲ. ಹೊಸ ಪ್ರಪಂಚಕ್ಕೆ ಬೆಳಗ್ಗೆ ಅಂತ ಹೇಳಲಾಗುತ್ತೆ. ಮತ್ತೆ ಹಳೆ ಪ್ರಪಂಚಕ್ಕೆ ಕಲಿಯುಗ ಅಂಧಕಾರ ಅಂತ ಹೇಳಲಾಗುತ್ತೆ. ಆ ಅಂಧಕಾರದಲ್ಲಿ ರಾಕ್ಷಸಿ ಆತ್ಮಗಳು ಯಾರಿದ್ದರು ಅವರು ಅಜ್ಞಾನವನ್ನು ಹರಡಿಸ್ತಾರೆ. ಆದ್ರಿಂದ ಕತ್ತಲಲ್ಲಿ ಮಕ್ಕಳಾಗಿರುವಂತ ನಿಮ್ಮ ಆತ್ಮಿಕ ಯಾತ್ರೆ ಆಗಿದೆ. ಆತ್ಮದ ಪ್ರಕಾಶ ತಗೊಂಡು ನೀವ್ ಯಾತ್ರೆ ಏನ್ ಮಾಡ್ತೀರಾ? ಎಲ್ಲಕ್ಕಿಂತ ಜಾಸ್ತಿ ಮಹತ್ವ ಈ ಆತ್ಮಿಕ ಯಾತ್ರೆಗಿದೆ. ಭಕ್ತಿ ಮಾರ್ಗದಲ್ಲಿ ಯಾವ ಯಾತ್ರೆಗಳಾಗುತ್ತೋ ಅದಕ್ಕೆ ಜನರು ಮಹತ್ವ ಅಂತೂ ಜಾಸ್ತಿ ಕೊಡ್ತಾರೆ. ಆದ್ರೆ ಅವ್ರಿಗೆ ಈ ಮಾತಂತೂ ಗೊತ್ತಿಲ್ಲ, ಆ ಯಾತ್ರೆಗಳಿಂದ ಏನು ಲಾಭ ಇಲ್ಲ ಅಂತ. ಯಾವಾಗ ತಿಳ್ಕೊಂತಾರೋ? ಏನಂದ್ರೆ ಈ ಆತ್ಮಿಕ ಯಾತ್ರೆಯಿಂದ ನಮ್ಗೆ ಎಷ್ಟು ಲಾಭ ಸಿಗುತ್ತೆ ಅಂತ, ಆಗ ಇದರ ಮಹತ್ವ ಜಾಸ್ತಿ ಆಗೋಗುತ್ತೆ. ಇದು ಆತ್ಮಿಕ ಈಶ್ವರಿಯ ಭಾಷೆ ಆಗಿದೆ ಅಥವಾ ಭಾಷಣ ಆಗಿದೆ. ನೀವು ಭಾಷಣ ಮಾಡ್ತೀರಾ ಅಲ್ವಾ? ತಂದೆ ಹೇಳ್ತಾರೆ ಎಲ್ಲಕ್ಕಿಂತ ಜಾಸ್ತಿ ನಾನ್ ಭಾಷಣ ಮಾಡ್ತೀನಿ ಅಂತ. ಎಲ್ಲಕ್ಕಿಂತ ಜಾಸ್ತಿ ಹೇಗೆ? ಬೇರೆ ಧರ್ಮ ಪಿತರ್ ಬರ್ತಾರೆ, ಮಹಾತ್ಮರು ಬರ್ತಾರೆ, ಸಾಧು ಸಂತರು ಇರ್ತಾರೆ, ಅವ್ರೆಲ್ಲಾನು ಬಂದು ಏನಾದ್ರೂ ಹೇಳ್ತಾರೆ, ಪ್ರವಚನ ಕೊಡ್ತಾರೆ, ಭಾಷಣ ಮಾಡ್ತಾರೆ. ಆದ್ರೆ ಪ್ರಪಂಚ ಅಂತೂ ಕೆಳಗಡೆನೆ ಇಳಿತಾ ಹೋಗುತ್ತೆ. ಪ್ರಪಂಚದಲ್ಲಿ ಸ್ನೇಹ, ಪ್ರೀತಿ, ಆತ್ಮೀಯತೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಆದ್ರಿಂದ ಅವ್ರ ಭಾಷಣ ಮಾಡೋದು ಮಾಡದಿರ ಇರೋದು ಒಂದೇ ಆಗೋಗುತ್ತೆ. ಆದ್ರೆ ಭಗವಂತ ಬರೋದೇನೆ ಕಲಿಯುಗದ ಅಂತ್ಯದಲ್ಲಿ ಸತ್ಯುಗವನ್ನು ತರಲಿಕ್ಕೆ. ಆದ್ರಿಂದ ಅದು ಸಫಲತೆಯ ಮಾತಾಗೋಗುತ್ತೆ. ಕಲಿಯುಗವನ್ನು ಬದಲಾವಣೆ ಮಾಡಿ, ಪಾಪಿಯುಗವನ್ನು ಬದಲಾವಣೆ ಮಾಡಿ, ಮತ್ತೆ ಹೊಸ ಸತ್ಯುಗಿ ಪ್ರಪಂಚವನ್ನು ತರುವುದು ಈ ಕೆಲಸ ಪರಮಪಿತ ಪರಮಾತ್ಮನ ಬಿಟ್ಟು ಬೇರೆ ಯಾರ ಕೆಲಸವೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನರಕವನ್ನು ಸ್ವರ್ಗನ್ನಾಗಿ ಮಾಡುವಂತ ಕೆಲಸ ಇದೊಬ್ಬ ತಂದೆದೇ ಆಗಿದೆ. ಯಾರು ಎಲ್ಲರಿಗೂ ತಂದೆ ಆಗಿದ್ದಾರೆ. ಆದ್ರಿಂದನೇ ಅವ್ರಿಗೆ ಎಲ್ಲಕ್ಕಿನ್ನ ಜಾಸ್ತಿ ಭಾಷಣೆ ಮಾಡಬೇಕಾಗತ್ತೆ. ಭಾಷಣೆ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಜ್ಞಾನದ ಮಾತನ್ನು ತಿಳಿಸಬೇಕಾಗತ್ತೆ. ಜ್ಞಾನ ಅಂತ ಹೇಳಿ ತಿಳುವಳಿಕೆಗೆ ಹೇಳಲಾಗತ್ತೆ. ಯಾವ್ದ್ರಲ್ಲಿ ತಿಳುವಳಿಕೆ ಇರೋದಿಲ್ವೋ ಅದಕ್ಕೆ ಭಕ್ತಿ ಅಂತ ಹೇಳಲಾಗತ್ತೆ. ಹೇಳ್ತಾರೆ ಆದ್ರೆ ಏನು ರಿಸಲ್ಟ್ ಬರೋದಿಲ್ಲ. ಅಂಧಶ್ರದ್ಧಾ ಪೂರ್ವಕ ಭಕ್ತಿ ಮಾಡ್ತಾ ಇರ್ತಾರೆ, ನಡೀತಾ ಇರ್ತಾರೆ. ಯಾರು ಏನ್ ಹೇಳಿದ್ರು ಸರಿ ಸತ್ಯವಚನ ಮಹಾರಾಜ ಅಂತ ಹೇಳ್ಬಿಡ್ತಾರೆ. ಬೇರೆ ಯಾರೋ ಬಂದು ಅದಕ್ಕೆ ವಿಪರೀತವಾಗಿ ಹೇಳಿದ್ರೆ ಅವ್ರಿಗೂ ನೀವ್ ಹೇಳಿದ್ದೆ ಸತ್ಯವಚನ ಮಹಾರಾಜ ಅಂತ ಹೇಳ್ಬಿಡ್ತಾರೆ. ಗಂಗೆ ಹತ್ರ ಹೋದ್ರೆ ಗಂಗೆನ ರೀತಿ ಮಾತಾಡ್ತಾರೆ, ಯಮುನಾಗ್ ಹೋದ್ರೆ ಯಮುನೈನ ರೀತಿ ಮಾತಾಡ್ತಾರೆ. ಗಂಗೆಗ್ ಹೋಗಿ ಗಂಗೆಯ ದಾಸರಾಗ್ಬಿಡ್ತಾರೆ, ಯಮುನಾಗ್ ಹೋಗಿ ಯಮುನೆಯ ದಾಸರಾಗ್ಬಿಡ್ತಾರೆ. ಸಾಧು ಸಂತರು ಮಹಾತ್ಮರ ಮುಂದೆ ತಲೆ ಬಾಗಿಸ್ತಾ ಇರ್ತಾರೆ, ಪರಮಾತ್ಮ ತಂದೆ ಅಂತೂ ಹೇಳ್ತಾರೆ ನನ್ಗೆ ಕಾಲೇ ಇಲ್ಲ ಅಂತ. ನಾನಂತೂ ನಿರಾಕಾರ ಜ್ಯೋತಿಬಿಂದು ಆಗಿದ್ದೀನಿ, ನಾನು ಜನನ ಮರಣ ಚಕ್ರದಲ್ಲೇ ಬರೋದಿಲ್ಲ. ಆದ್ರಿಂದ ನನ್ನ ಕಾಲಿಗೆ ನೀವ್ ಹೇಗ್ ನಮಸ್ಕಾರ ಮಾಡ್ತೀರಾ? ನಾನು ನಿಮಗೇನೆಲ್ಲ ಜ್ಞಾನ ಹೇಳ್ತೀನೋ ಆ ಜ್ಞಾನವನ್ನು ಕೇಳಿ ನೀವು ಜೀವನದಲ್ಲಿ ಧಾರಣೆ ಮಾಡಿಕೊಂಡ್ರಿ ಅಂದ್ರೆ ಸತ್ಯುಗದಲ್ಲಿ ಹೋಗಿ ದೇವತೆಗಳಾಗ್ಬಿಡ್ತೀರಾ. ಆದ್ರಿಂದ ಆದ್ರಿಂದ ತಂದೆ ಹೇಳ್ತಾರೆ ನಾನೆಲ್ಲಕ್ಕಿನ್ನ ಜಾಸ್ತಿ ಭಾಷಣೆ ಮಾಡ್ತೀನಿ ಅಂತ. ನನಗಂತೂ ಎಲ್ಲಕ್ಕಿನ್ನ ಜಾಸ್ತಿ ತಿಳಿಸ್ಬೇಕಾಗತ್ತೆ, ಯಾಕೆಂದ್ರೆ ನಾನು ಜ್ಞಾನದ ಸಾಗರ ಆಗಿದ್ದೀನಿ. ಬಾಕಿ ಯಾರೆಲ್ಲ ಸಾಧು ಸಂತರು ಮಹಾತ್ಮರಿದ್ದಾರೋ ಕೆಲವರು ನದಿಗಳಾಗಿದ್ದಾರೆ, ಚಿಕ್ಕ ಪುಟ್ಟ ಸಾಗರಗಳಾಗಿದ್ದಾರೆ, ಆದ್ರೆ ಅವರಂತೂ ವಿಶಾಲ ಸಾಗರ ಆಗಿದ್ದಾರೆ. ಅವರಲ್ಲಿ ಎಲ್ಲಾ ಸಾಗರಗಳು ಸಮಾವೇಶನೇ ಆಗೋಗುತ್ತೆ. ನಾನು ಸಾಗರ ಆಗಿದ್ದೀನಿ, ಮತ್ತೆ ಪತಿತ ಪಾವನ ಸದ್ಗತಿ ದಾತನೂ ಆಗಿದ್ದೀನಿ. ಎಷ್ಟೆಲ್ಲ ನದಿಗಳಿದೆಯೋ ಅದೆಲ್ಲ ಉನ್ನತವಾದ ಬೆಟ್ಟದಿಂದ ಬರುತ್ತೆ, ಉನ್ನತವಾದ ಸ್ಟೇಜ್ ಇಂದ. ಸ್ವಚ್ಛ ಜಲ ತಗೊಂಡ್ ಬರುತ್ತೆ, ಯಾವಾಗ ಮೈದಾನಕ್ಕೆ ಬರುತ್ತೋ ಆಗ ನಗರಗಳ ಕೊಳುಕದ್ರಲ್ಲಿ ಬಿದ್ದೋಗುತ್ತೆ, ಕೊಳುಕಾಗೋಗುತ್ತೆ. ಆ ಎಲ್ಲಾ ಕೊಳುಕು ಯಾವಾಗ ಸಾಗರಕ್ಕೆ ಹೋಗುತ್ತೋ ಆಗ ಸ್ವಚ್ಛ ಆಗೋಗುತ್ತೆ. ಅದೇ ರೀತಿ ಪರಮಾತ್ಮನು ಜ್ಞಾನ ಸಾಗರ ಆಗಿದ್ದಾರೆ. ಆ ಜ್ಞಾನ ಸಾಗರದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರ ಗುರುಗಳಿದ್ರು
ಸಬಕಾ
ಕಲಿಯುಗದ ಅಂತ್ಯದಲ್ಲಿ ಅವರಲ್ಲಿರುವಂತ ಎಲ್ಲ ಅಜ್ಞಾನದ ಕೊಳಕೇನಿದೆಯೋ ಅದು ಉಗಿ ಮಿಕ್ಸ್ ಆಗೋಗುತ್ತೆ. ಆದ್ರಿಂದ ಹೇಳಿದ್ರು ನಾನು ಜ್ಞಾನದ ಸಾಗರ ಆಗಿದ್ದೀನಿ, ಪತಿತರನ್ನು ಪಾವನ ಮಾಡುವಂತ ಸದ್ಗತಿ ದಾತ ಆಗಿದ್ದೀನಿ. ಹೇಗ್ ಸದ್ಗತಿ ಕೊಡ್ತೀನಿ? ಮೊಟ್ಟ ಮೊದಲು ಬುದ್ಧಿಯಿಂದ ಸದ್ಗತಿ ಮಾಡ್ತೀನಿ, ದಿವ್ಯ ಬುದ್ಧಿ ಪ್ರದಾನ ಮಾಡ್ತೀನಿ. ಬೇರೆ ಮನುಷ್ಯ ಗುರುಗಳು ಬುದ್ಧಿಯ ಪರಿವರ್ತನೆ ಮಾಡೋದಿಲ್ಲ. ನಾನು ಬಂದು ಬುದ್ಧಿಯ ಪರಿವರ್ತನೆ ಮಾಡ್ತೀನಿ. ಜ್ಞಾನದಿಂದನೇ ಸದ್ಗತಿ ಆಗುತ್ತೆ. ಯಾರು ಜನನ ಮರಣ ಚಕ್ರದಲ್ಲಿ ಬರೋದಿಲ್ವೋ ಅವರೇನೆ ಅನೇಕ ಜನ್ಮಗಳ ಜ್ಞಾನ ಹೇಳ್ಬೋದಾಗಿದೆ. ಮನುಷ್ಯ ಆತ್ಮಗಳಾಗಿರುವಂತ ನಾವು ಜನನ ಮರಣ ಚಕ್ರದಲ್ಲಿ ಬರ್ತೀವಿ. ಜನನ ಮರಣ ಚಕ್ರದಲ್ಲಿ ಬರ್ತಾ ಬರ್ತಾ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಧಾರಣೆ ಮಾಡ್ಕೋಬೇಕಾಗುತ್ತೆ. ಪೂರ್ವ ಜನ್ಮಗಳ ಮಾತು ಮರ್ತೋಗ್ತೀವಿ. ಮುಂದಿನ ಜನ್ಮದ ಬಗ್ಗೆ ಅಂತೂ ಗೊತ್ತಿಲ್ಲ. ಆದ್ರಿಂದ ಅನೇಕ ಜನ್ಮಗಳ ಜ್ಞಾನ ಒಬ್ಬ ಪರಮಾತ್ಮನ ಬಿಟ್ಟು ಬೇರೆ ಯಾರು ಕೊಡಕ್ಕಾಗುದಿಲ್ಲ. ಅವ್ರಿಗೇನೆ ಸದ್ಗತಿ ದಾತ ಅಂತ ಹೇಳಲಾಗುತ್ತೆ. ಅವರು ಜ್ಞಾನದ ಮೂಲಕ ಮೊಟ್ಟ ಮೊದಲು ನಮ್ಮ ಬುದ್ಧಿಯ ಸದ್ಗತಿ ಮಾಡ್ತಾರೆ. ಯಾಕೆಂದ್ರೆ ಅವರೇನೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳ್ಕೊಂಡಿದ್ದಾರೆ. ಮನುಷ್ಯನ ಬುದ್ಧಿಯಂತೂ ಬಂಧಿತ ಆಗಿರುವಂತ ಬುದ್ಧಿಯಾಗಿದೆ. ಅವರಂತೂ ಶಾಸ್ತ್ರಗಳ ಜ್ಞಾನ ತಗೊಂತಾರೆ, ಮತ್ತೆ ಹೋದ್ಬಿಟ್ಟು ಬೇರೆಯವ್ರಿಗೆ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಪುಸ್ತಕಗಳಲ್ಲಿ ಏನೆಲ್ಲ ಜ್ಞಾನ ಇದೆಯೋ ಅದೆಲ್ಲ ಬಂಧಿತ ಆಗಿರುವಂತ ಜ್ಞಾನ ಆಗಿದೆ. ಯಾವುದೇ ಪುಸ್ತಕ ಓದಿ ಪುಸ್ತಕ ಓದಿದ ನಂತರ ಪುಸ್ತಕ ಯಾರ ಪ್ರಶ್ನೆಗೂ ಉತ್ತರ ಕೊಡಕ್ ಆಗುದಿಲ್ಲ. ಆ ಸದ್ಗುರು ಹೇಗೆ ಅಂದ್ರೆ ಯಾರು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಅವರಿಂದ ಸಿಗುತ್ತೆ. ಅವರ ಮೂಲಕ ಸಿಗಲಾರದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಯಾವುದೇ ಜ್ಞಾನ ಇಲ್ಲ. ತಂದೆ ಹೇಳ್ತಾರೆ, ವಾಸ್ತವದಲ್ಲಿ ನನ್ನ ಹೆಸರು ಒಂದೇ ಆಗಿದೆ. ಏನ್ ಹೆಸರಾಗಿದೆ? ನನ್ನ ಹೆಸರು ಶಿವ ಆಗಿದೆ. ಶಿವನ ಅರ್ಥನೇ ಆಗಿದೆ ಕಲ್ಯಾಣಕಾರಿ. ನಾನು ಏನೆಲ್ಲ ಬಂದು ತಿಳಿಸ್ತೀನೋ ಆ ಒಂದೊಂದು ವಾಕ್ಯದಲ್ಲಿ, ಒಂದೊಂದು ವರ್ಷನ್ಸ್ ಅಲ್ಲಿ ಕಲ್ಯಾಣ ತುಂಬಿದೆ. ನಾನ್ ಬಂದು ಯಾವ್ದೆಲ್ಲ ಕರ್ಮ ಮಾಡ್ತೀನೋ ಆ ಒಂದೊಂದು ಕರ್ಮದಲ್ಲಿ ಕಲ್ಯಾಣ ತುಂಬಿದೆ. ಆದ್ರಿಂದ ನನ್ನನ್ನೇ ಶಿವ ಅಂತ ಹೇಳ್ತಾರೆ. ಬರೀ ಶಿವ ಅಂತ ಹೆಸರಲ್ಲ, ಸದಾ ಶಿವ ಅಂತ ಹೇಳಲಾಗುತ್ತೆ. ಅಂದ್ರೆ ಯಾವುದೇ ಅಂತ ಸಮಯ ಇಲ್ಲ, ಆ ಸಮಯದಲ್ಲಿ ನನ್ನ ಕರ್ಮ ನನ್ನ ವಾಚ ಮೂಲಕ
ಶಿವ ಅರ್ಥಾತ್ ಕಲ್ಯಾಣ ಆಗುತ್ತೆ.
ಶಿವ ಅಂದ್ರೆ ಕಲ್ಯಾಣ ಆಗದಿರಂಗ್ ಇರಕ್ ಸಾಧ್ಯನೇ ಇಲ್ಲ.
ಶಿವ ಅರ್ಥಾತ್ ಕಲ್ಯಾಣ ಆಗುತ್ತೆ.
ಶಿವ ಅಂದ್ರೆ ಕಲ್ಯಾಣ ಆಗದಿರ ಇರಕ್ ಸಾಧ್ಯನೇ ಇಲ್ಲ.
ಇಲ್ಲಿ ನಾನು ಪಡ್ತಾ ಇದೆ ಕಾಂತಿ ಆಗ್ತಾ ಇದೆ.
ಆದ್ರಿಂದ ಶಾಸ್ತ್ರಗಳಲ್ಲಿ ಹೆಸರೇನಿದೆಯೋ ಅದು ಕೆಲಸದ ಆಧಾರದ ಮೇಲೆ ಸಿಕ್ಕಿತು.
ದುರ್ಯೋಧನ್
ಯಾವ ರೀತಿ? ದುರ್ಯೋಧನ್ ಯಾರು ದುಷ್ಟ ಯುದ್ಧ ಮಾಡಿದ್ರು ಆಗ ಅವ್ರಿಗೆ ದುರ್ಯೋಧನ್ ಅಂತ ಹೇಳಿ ಹೆಸರು ಸಿಕ್ತು.
ರಾವಣ ರಾವಣ
ಅಂದ್ರೆ ಯಾರು ಪ್ರಪಂಚವನ್ನು ಅಳಿಸ್ತಾರೋ
ರಾವಣ
ಅವ್ರಿಗೆ ರಾವಣ ಅಂತ ಹೇಳಿ ಹೆಸರು ಸಿಕ್ತು. ರಾಮ ಯಾರು ಪ್ರಪಂಚವನ್ನು ಸುಖದಲ್ಲಿ ರಮಣ ಮಾಡಿಸ್ತಾರೋ ಸುಖದ ಪ್ರಪಂಚದಲ್ಲಿ ಆಟ ಆಡಿಸ್ತಾರೋ ಅವ್ರಿಗೆ ರಾಮ ಅಂತ ಹೇಳಿ ಹೆಸರು ಸಿಕ್ತು.
ಯೋಗಿ ಲೋಕ
ಯೋಗಿ ಜನರು ಅವರ ಸ್ಮೃತಿಯಲ್ಲಿ ರಮಣ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿ ಏನೆಲ್ಲ ಹೆಸರು ಸಿಕ್ಕಿದ್ಯೋ ಅದು ಕೆಲಸದ ಆಧಾರದಿಂದ ಸಿಕ್ಕಿರೋದು. ಆದ್ರಿಂದ ಭಗವಂತಂದು ಏನ್ ಹೆಸರಿದ್ಯೋ ಅದು ಅವರ ಕೆಲಸದ ಆಧಾರದಿಂದ ಸಿಕ್ಕಿರೋದು. ಅವರು ಸದಾ ಕಲ್ಯಾಣನೇ ಕಲ್ಯಾಣ ಮಾಡುತ್ತಾರೆ. ಅಕಲ್ಯಾಣ ಯಾವಾಗೂ ಮಾಡೋದಿಲ್ಲ. ಒಂದೇ ಹೆಸರಾಗಿದೆ. ನನ್ಗೆನೆ ಜ್ಞಾನದ ಸಾಗರ ಮತ್ತೆ ಸದ್ಗತಿ ದಾತ ಅಂತ ಹೇಳ್ತಾರೆ. ಬಹಳ ಜನರಿಗಂತೂ ಹೇಳಕ್ ಆಗೋದಿಲ್ಲ. ಒಂದ್ ವೇಳೆ ಬಹಳ ಜನ ಈ ಪ್ರಪಂಚದ ಕಲ್ಯಾಣ ಮಾಡಬಹುದಾಗಿದ್ರೆ ಹಾಗಾದ್ರೆ ಈ ಸೃಷ್ಟಿಯ ಕಲ್ಯಾಣ ಇಲ್ಲಿವರೆಗೂ ಆಗ್ಬಿಡ್ಬೇಕಾಗಿತ್ತು. ಆದ್ರೆ ಪ್ರಪಂಚದ ಕಲ್ಯಾಣ ಆಗಿಲ್ಲ. 2500 ವರ್ಷದ ಇತಿಹಾಸ ಅಂತೂ ನಮ್ಮ ಹತ್ರ ಉಪಸ್ಥಿತ ಆಗಿದೆ. 2500 ವರ್ಷದ ಇತಿಹಾಸ ಏನಂತ ಹೇಳುತ್ತೆ? ಇತಿಹಾಸ ಈ ಮಾತನ್ನ ಹೇಳುತ್ತೆ. ಪ್ರಪಂಚದಲ್ಲಿ ಎಷ್ಟೆಲ್ಲ ಧರ್ಮಗುರುಗಳು ಬಂದ್ರು, ಎಷ್ಟೆಲ್ಲ ಧರ್ಮಪಿತರು ಬಂದ್ರು, ಯಾವ್ಯಾವ ಧರ್ಮಗಳೆಲ್ಲ ಸ್ಥಾಪನೆ ಆಯ್ತು. ಆ ಧರ್ಮಗಳ ಸ್ಥಾಪನೆ ಆದ ನಂತರ ಪ್ರಪಂಚದಲ್ಲಿ ದ್ವೈತವಾದ ಅನ್ನೋದು ಹೆಚ್ಚಾಯ್ತು. ಅನೇಕತೆ ಹೆಚ್ಚಾಗ್ತಾ ಹೋಯ್ತು. ಮತಾಂತರ ಹೆಚ್ಚಾಗ್ತಾ ಹೋಯ್ತು. ಎಷ್ಟು ಮತಾಂತರ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲಿ ಜನ್ಮ ತಗೊಳ್ಳುವಂತ ಮಕ್ಕಳು, ಯಾರೆಲ್ಲ ಮನೆಯಲ್ಲಿ ಸದಸ್ಯರಿದ್ದಾರೋ ಅವರೆಲ್ಲಾನು ಪರಸ್ಪರಲ್ಲಿ ಒಬ್ರಿಗೊಬ್ರು ಘರ್ಷಣೆ ಮಾಡ್ಕೊಂತಾರೆ. ಮನೆ ಮನೆಯಲ್ಲಿ ಅಶಾಂತಿ ಆಗೋಗುತ್ತೆ. ಆದ್ರಿಂದ ಬೇರೆ ಮನುಷ್ಯರು ಏನೆಲ್ಲ ಹೇಳ್ತಾರೋ, ಏನೆಲ್ಲ ಕಲಿಸ್ತಾರೋ, ಅದರಿಂದ ಪ್ರಪಂಚದಲ್ಲಿ ಅಶಾಂತಿ ಹೆಚ್ಚಾಗುತ್ತೆ. ಆದ್ರೆ ಇದಂತೂ ಡ್ರಾಮಾ ಆಗಿದೆ. ಒಂದು ಚಕ್ರನು ತೋರಿಸ್ತಾರೆ. ಆದ್ರೆ ಈ ಸೃಷ್ಟಿ ಚಕ್ರದ ಆಯಸ್ಸು ಭಿನ್ನ ಭಿನ್ನವಾಗಿ ತೋರಿಸ್ತಾರೆ. ಆದ್ರಿಂದ ಈ ಚಕ್ರದ ಜ್ಞಾನನು ಬೇಕಲ್ವಾ? ವಾಸ್ತವದಲ್ಲಿ ಈ ಸೃಷ್ಟಿ ಚಕ್ರದ ಆಯಸ್ಸು ಎಷ್ಟು? ಅವರಂತೂ ಹೇಳ್ತಾರೆ ಸಾವಿರಾರು ವರ್ಷಗಳು ಅಂತ. ಲಕ್ಷಾಂಗಟ್ಲೆ ವರ್ಷ ಅಂತ ಹೇಳ್ತಾರೆ. ಸತ್ಯುಗತ ಆಯಸ್ಸೇ ಲಕ್ಷಾಂಗಟ್ಲೆ ವರ್ಷ ಅಂತ ಹೇಳ್ಬಿಟ್ರು.
ಭಗವಾನ್ ಬಾಪ್ ಆಗತಿ ಬತಾತೇನೆ ಸತ್ಯಕಿ ವರ್ಷ.
ಭಗವಂತ ತಂದೆ ಬಂದ್ ಹೇಳ್ತಾರೆ ಈ ಸೃಷ್ಟಿಯ ಆಯಸ್ಸು 2500 ವರ್ಷದ ಎರಡು ಪಟ್ಟು 5000 ವರ್ಷ. 2500 ವರ್ಷ ಸುಖ, 2500 ವರ್ಷ ದುಃಖ. ಸುಖದ ಸಮಯ ಮತ್ತೆ ದುಃಖದ ಸಮಯ ಎರಡು ಸಮಾನ. ಯಾವ ರೀತಿ ಹಗಲು ರಾತ್ರಿ ಸಮಾನವಾಗಿರುತ್ತೆ?
ಹನ್ನೆರಡು
ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಇರುತ್ತೆ. ಅದೇ ರೀತಿ ಈ ಸೃಷ್ಟಿಯಲ್ಲಿ ಸುಖ ಮತ್ತು ದುಃಖದ ಸಮಯ ಸಮಾನನೇ.
ಮನುಷ್ಯ ಆತ್ಮೆ ಕರ್ಮ,
ಆದ್ರೆ ಮನುಷ್ಯ ಆತ್ಮಗಳು ತಮ್ಮ ಕರ್ಮದ ಅನುಸಾರವಾಗಿ ಆ ಸುಖ ಮತ್ತು ದುಃಖದ ಸಮಯವನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಪರಮಾತ್ಮ ತಂದೆ ಯಾವಾಗ ಬರ್ತಾರೆ, ಅವ್ರು ಹೇಳಿರುವಂತ ವಾಣಿಯನ್ನು ಯಾರು ಕೇಳಿ ಅದನ್ನ ಧಾರಣೆ ಮಾಡ್ತಾರೋ, ಬೇರೆಯವ್ರಿಗೆ ಧಾರಣೆ ಮಾಡಿಸ್ತಾರೋ, ಅಂತ ಆತ್ಮಗಳು ಜಾಸ್ತಿ ಸುಖವನ್ನು ಭೋಗಿಸ್ಲಿಕ್ಕೆ ಅಧಿಕಾರಿಗಳಾಗ್ಬಿಡ್ತಾರೆ. ಭಗವಂತ ಬರೋದೇನೆ ಗೀತಾ ಜ್ಞಾನ ತಿಳಿಸ್ಲಿಕ್ಕಾಗಿ. ಗೀತಾ ಜ್ಞಾನದಿಂದ ನರನಿಂದ ನಾರಾಯಣನಾಗಿ ಮಾಡಕ್ಕಾಗಿ, ನಾರಿಯನ್ನು ಲಕ್ಷ್ಮಿಯನ್ನಾಗಿ ಮಾಡಕ್ಕಾಗಿ. ಆದ್ರಿಂದ ಯಾರು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಗುವಂತ ಪುರುಷಾರ್ಥ ಮಾಡ್ತಾರೋ, ಅವರು ಆ ಜ್ಞಾನವನ್ನು ಕೇಳಿ ದೀರ್ಘಕಾಲದವರೆಗೂ ಸುಖಕ್ಕಾಗಿ ಭಾಗಿದಾರರಾಗ್ಬಿಡ್ತಾರೆ. ಅನೇಕ ಜನ್ಮಗಳಿಗಾಗಿ ರಾಜಾಯಿ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಆದ್ರಿಂದ ಇದು ನಾಲ್ಕು ಯುಗಗಳ ಚಕ್ರ ಆಗಿದೆ. ಸತ್ಯುಗ ತ್ರೇತ, ಸತ್ಯುಗದಲ್ಲಿ ನಾರಾಯಣನ ರಾಜ್ಯ, ತ್ರೇತಾದಲ್ಲಿ ರಾಮನ ರಾಜ್ಯ. ಈ ನಾರಾಯಣ ಮತ್ತು ರಾಮನ ರಾಜ್ಯದಲ್ಲಿ ಬರೀ ಸುಖನೇ ಇರುತ್ತೆ. ಎರಡು ಯುಗಗಳಲ್ಲಿ ಇದಕ್ಕೆ ಬ್ರಹ್ಮನ ಹಗಲು ಅಂತ ಹೇಳಲಾಗುತ್ತೆ. ಮತ್ತೆ ದ್ವಾಪರ ಕಲಿಯುಗದಲ್ಲಿ ದ್ವೈತ ಉಪ್ಕೊಣತೆ, ಬೇರೆ ಬೇರೆ ಧರ್ಮ ಪಿತರು ಬರ್ತಾರೆ, ಇಬ್ರಾಹಿಂ, ಬುದ್ಧ, ಕ್ರೈಸ್ತ,
ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಅನೇಕ ಧರ್ಮ ಜಗತ್ತಿಗೆ ಧರ್ಮ
ಈ ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಅನೇಕ ಅನೇಕ ಧರ್ಮ ಯಾವಾಗ 2500 ವರ್ಷದಿಂದ ಬಂತು ಆಗಿಂದ ಪ್ರಪಂಚದಲ್ಲಿ ಅಂಧಕಾರ ಆರಂಭ ಆಗೋಯ್ತು. ಅಂಧೇರ ಅಂತ ಹೇಳಿದ್ರೆ ಅಂಧಕಾರ, ಅಜ್ಞಾನದ ಅಂಧಕಾರ, ಎಲ್ರೂ ಅಲಿತಾರೆ, ಯಾರಿಗೂ ಎಲ್ಲಿ ರಸ್ತೆ ಕಾಣಿಸೋದಿಲ್ಲ. ಆಗ ಅಂತ್ಯದಲ್ಲಿ ಪರಮಾತ್ಮ ಶಿವನ್ಗೆ ಈ ಸೃಷ್ಟಿಗೆ ಬರಬೇಕಾಗುತ್ತೆ.
ಯಾವಾಗ
ಈ ಪ್ರಪಂಚದಲ್ಲಿ ಆಟಮ್ ಬಾಂಬ್ಸ್ ಇನ್ನ ರಚನೆ ಮಾಡ್ಬಿಡ್ತಾರೆ. ಆದ್ರಿಂದ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಶಂಕರನ ಮೂಲಕ ಸೃಷ್ಟಿಯ ವಿನಾಶ.
ಅಂದ್ರೆ
ಭಗವಂತ ತಂದೆ ಯಾವಾಗ ಬರ್ತಾರೋ ಆಗ ಮೂರು ದೇವತೆಗಳ ಕರ್ತವ್ಯ ಅನ್ನೋದು ಆರಂಭ ಮಾಡ್ತಾರೆ. ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯ ಸ್ಥಾಪನೆ, ಅದು ಪ್ರಾಕ್ಟಿಕಲ್ ಅಲ್ಲಿ ಕಂಡು ಬರ್ತಿದೆ. ಗ್ರಾಮ ಗ್ರಾಮಗಳಲ್ಲಿ, ನಗರ ನಗರಗಳಲ್ಲಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ತೆರೆದಿದೆ.
ಬ್ರಹ್ಮಕುಮಾರಿ
ಆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯಗಳಲ್ಲಿ ಆ ಬ್ರಾಹ್ಮಣರಿಗೆ ಯಾರು ಬ್ರಹ್ಮನ ಸಂತಾನರಾಗ್ತಾರೆ, ಬ್ರಹ್ಮನ ಮುಖದಿಂದ ಹೇಳಿರುವಂತ ಜ್ಞಾನವನ್ನು ಕೇಳ್ತಾ ಇದ್ದಾರೆ, ಅವರು ಅವರ ಜೀವನದಲ್ಲಿ ಬ್ರಾಹ್ಮಣತ್ವವನ್ನು ಧಾರಣೆ ಮಾಡ್ಕೊಂತಾರೆ. ಬ್ರಾಹ್ಮಣತ್ವವನ್ನು ಧಾರಣೆ ಮಾಡುವಂತ ಬ್ರಾಹ್ಮಣರಲ್ಲಿ ಎರಡು ವಿಧವಾದ ಬ್ರಾಹ್ಮಣರು ತಯಾರಾಗ್ಬಿಡ್ತಾರೆ. ಒಬ್ಬರಂತೂ ರಾವಣ, ಕುಂಭಕರ್ಣ, ಮೇಘನಾಥ್ ಅಂತ ಬ್ರಾಹ್ಮಣರಾಗ್ತಾರೆ. ಕೇಳು ಕೇಳ್ತಾರೆ, ಬೇರೆಯವ್ರಿಗೆ ಜ್ಞಾನನು ಬಹಳ ಹೇಳ್ತಾರೆ. ಯಾವ ರೀತಿ ರಾವಣನ ಕೈಯಲ್ಲಿನೂ ವೇದ ಶಾಸ್ತ್ರ ತೋರಿಸ್ತಾರೆ. ಬ್ರಹ್ಮನ ಕೈಗಳಲ್ಲಿನೂ ವೇದ ಶಾಸ್ತ್ರ ತೋರಿಸಲಾಗುತ್ತೆ. ಆದ್ರೆ ಇಬ್ಬರದು ಕರ್ಮ ಬೇರೆ ಬೇರೆ ಆಗೋಗುತ್ತೆ. ಎಲ್ಲಿ ಬ್ರಹ್ಮನ ಕರ್ಮ? ಇಡೀ ಸೃಷ್ಟಿಗೆ ಸುಖ ಕೊಡುವಂತ ಕಾರ್ಯ. ಮತ್ತೆ ಎಲ್ಲಿ ರಾವಣನ ಕರ್ಮ? ಇಡೀ ಸೃಷ್ಟಿಗೆ ದುಃಖ ಕೊಡುವಂತ ಕರ್ಮ. ಆದ್ರಿಂದ ಕರ್ಮದ ಆಧಾರದಿಂದ ಆ ಜ್ಞಾನದ ಧಾರಣೆಯ ಆಧಾರದಿಂದ ಅವರಿಬ್ಬರ ರಸ್ತೆ ಬೇರೆ ಬೇರೆ ಆಗೋಗುತ್ತೆ. ಬ್ರಹ್ಮನ ಮೂಲಕ ಜ್ಞಾನ ಏನ್ ಕೊಡಲಾಗುತ್ತೋ ಅದರಲ್ಲಿ ಯಾರು ರಾವಣ ಸಂಪ್ರದಾಯದವರು ಆಗಿರ್ತಾರೋ ಅವ್ರು ಹೇಳೋದೊಂದು ಮಾಡೋದೊಂದು, ಅವರ ಸಂಖ್ಯೆನೂ ಬಹಳ ಜಾಸ್ತಿ ಆಗೋಗುತ್ತೆ. ಆದ್ರಿಂದ ಅಂತ ರಾವಣ ಸಂಪ್ರದಾಯ ಬ್ರಾಹ್ಮಣರಿಗೆ ನಂತರ ನಷ್ಟ ಮಾಡಲಿಕ್ಕಾಗಿ ಅವರನ್ನು ನಷ್ಟ ಮಾಡಿ ಮತ್ತೆ ಶ್ರೇಷ್ಠ ಬ್ರಾಹ್ಮಣರ ಪ್ರಪಂಚವನ್ನು ಸ್ಥಾಪನೆ ಮಾಡಕ್ಕಾಗಿ ಆಗ ಪರಮಾತ್ಮ ತಂದೆಗೆ ಶಂಕರನ ರೂಪವನ್ನು ಧಾರಣೆ ಮಾಡ್ಕೋಬೇಕಾಗುತ್ತೆ. ಜ್ಞಾನದ ದೊಡ್ಡ ದೊಡ್ಡ ಬಾಂಬ್ಸ್ ತಯಾರ ಮಾಡ್ತಾರೆ. ಆ ಬಾಂಬ್ಸಿನ ಮೂಲಕ ಅಂತ ಹೇಳಿ ಅಥವಾ ರಾಮ್ವಾಲಿ ಆತ್ಮ ಯಾರಿಗೆ ಶಂಕರ್ ಅಂತ ಹೇಳಿ ಹೆಸರು ಕೊಡಲಾಗುತ್ತೆ ಅವರ ಜ್ಞಾನದ ಬಾಣಗಳಿಂದ ಅಂತ ಹೇಳಿ ಆ ಅಸುರರಿಗೆ ಗಾಯ ಉಂಟು ಮಾಡಲಾಗುತ್ತೆ. ಅವರ ಪಾಪಗಳನ್ನು ನಾಶ ಮಾಡಲಾಗುತ್ತೆ. ಯಾವಾಗ ಪಾಪ ಶಾಪ ನಾಶ ಆಗೋಗುತ್ತೆ ಆಗ ಅದೇ ಶ್ರೇಷ್ಠ ಆತ್ಮಗಳು ಯಾರಿದ್ದರೋ ಅವರು ಅಸುರರಿಂದ ದೇವತೆಗಳಾಗ್ಬಿಡ್ತಾರೆ. ಎಲ್ಲರಂತೂ ಆಗೋದಿಲ್ಲ, ಕೆಲವರು ಆಗ್ತಾರೆ ಕೆಲವರು ಆಗೋದಿಲ್ಲ. ಸ್ಕೂಲ್ ಇರುತ್ತೆ ಅದರಲ್ಲಿ ಕೆಲವು ಮಕ್ಕಳು ಪಾಸ್ ಆಗ್ತಾರೆ ಕೆಲವರು ಫೇಲ್ ಆಗ್ತಾರೆ. ಅದೇ ರೀತಿ ಇದನ್ನು ಸ್ಕೂಲ್ ಆಗಿದೆ. ಸದ್ಗತಿ ಮಾಡ್ಕೊಳ್ಳುವಂತ ಜ್ಞಾನ ಕೊಡ್ಲಾಗತ್ತೆ. ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಇದರಲ್ಲಿ ಕೆಲವು ಸ್ಟೂಡೆಂಟ್ಸ್ ಚೆನ್ನಾಗಿ ಓದೋರಾಗಿರ್ತಾರೆ. ಕೆಲವರು ಓದಿರುವಂತ ಸ್ಟೂಡೆಂಟ್ಸ್ ಇರ್ತಾರೆ. ಆದ್ರಿಂದ ಯಾರು ಒಳ್ಳೆ ಓದುವಂತ ಸ್ಟೂಡೆಂಟ್ಸ್ ಇದ್ದಾರೋ ಅವರು ಸತ್ಯುಗಕ್ಕೆ ಹೋಗಿ ದೇವತೆಗಳಾಗ್ತಾರೆ. ತ್ರೇತಾಯುಗಕ್ಕೆ ಹೋಗಿ ರಾಮನ ರಾಜ್ಯದಲ್ಲಿ ಬಹಳ ಸುಖವನ್ನು ಪಡ್ಕೊಂತಾರೆ. ಎರಡು ಯುಗಗಳ ಪೂರ್ತಿ ಸುಖ ಅವ್ರಿಗೆ ಸಿಗುತ್ತೆ. ಆದ್ರೆ ಅವರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಇವತ್ತಿನ ಕಲಿಯುಗಿ ಸೃಷ್ಟಿಯ ಜನಸಂಖ್ಯೆ 500-600 ಕೋಟಿ ಆಗಿದೆ. ಮತ್ತೆ ಸತ್ಯುಗಿ ಪ್ರಪಂಚದ ಜನಸಂಖ್ಯೆ ಏನಿರುತ್ತೋ ಅದು ಬಹಳ ಕಡಿಮೆ ಇರುತ್ತೆ. ಸತ್ಯುಗದಲ್ಲಿ ಬರೀ 2 ಕೋಟಿ ಮನುಷ್ಯ ಆತ್ಮಗಳಿರ್ತಾರೆ. ಅದು ಕೂಡ ಆರಂಭದಲ್ಲಿ ಬರೀ 9 ಲಕ್ಷ ಮಾತ್ರ ಇರ್ತಾರೆ. ಅವ್ರಿಗಾಗಿ ನೌಲಕ ಹಾರ ಅಂತ ಹೇಳಿ ಗಾಯನ ಮಾಡಲಾಗುತ್ತೆ. 9 ಲಕ್ಷ ಆತ್ಮಗಳು ಪರಮಾತ್ಮನ ಕೊರಳಿನ ಹಾರ ಆಗ್ತಾರೆ. ಆಕಾಶದಲ್ಲಿ 9 ಲಕ್ಷ ನಕ್ಷತ್ರಗಳಿರುತ್ತೆ ಅಂತಾನು ಹೇಳಲಾಗುತ್ತೆ. ಅದೇನು ಜಡ ನಕ್ಷತ್ರಗಳಾಯ್ತು, ನಾವು ಈ ಭೂಮಿಯ ಚೈತನ್ಯ ನಕ್ಷತ್ರಗಳಾಗಿದ್ದೀವಿ. ಈ 900,000 ನಕ್ಷತ್ರಗಳೇ ಆಗಿದ್ದರು ಕಲಿಯುಗದ ಅಂತ್ಯದಲ್ಲಿ ಯಾವಾಗ ಆಟಮ್ ಬಾಂಬ್ ವಿಸ್ಫೋಟ ಆಗುತ್ತೋ, ಆಟಮಿಕ್ ವಿನಾಶ ಯಾವಾಗ ಆಗುತ್ತೋ, ಆಗ ಇಡೀ ಪ್ರಪಂಚದಲ್ಲಿ ಈ 900,000 ಆತ್ಮಗಳು ಜ್ಞಾನದ ಹೊಳಪನ್ನು ಉಳಿತಾರೆ. ಇವರ ಎಷ್ಟು ಜ್ಞಾನ ಇರುತ್ತೆ ಅಂದ್ರೆ ಇಡೀ ಪ್ರಪಂಚ ಇವ್ರ ಮುಂದೆ ತಲೆ ಬಾಗ್ಬಿಡುತ್ತೆ. ಎಲ್ಲಿ 500 ಕೋಟಿ 600 ಕೋಟಿ ಮನಸ್ಸು ಸೃಷ್ಟಿಯ ಜನರು, ಮತ್ತೆ ಎಲ್ಲಿ 900,000 ನಕ್ಷತ್ರಗಳು, ಇಡೀ ಪ್ರಪಂಚದಲ್ಲಿ ಹೊಳಪನ್ನು ಉಳಿಯೋರು, ಜ್ಞಾನದ ಬೆಳಕನ್ನು ಕೊಡೋರು, ಇವರ ಮಹಿಮೆ ಇಡೀ ಪ್ರಪಂಚದಲ್ಲಿ ಆಗ್ಬಿಡುತ್ತೆ. ಆದ್ರಿಂದ ಈ 900,000 ಆತ್ಮಗಳು ಪ್ರಸಿದ್ಧಿ ಆಗಿದ್ದಾರೆ. ಯಾರು ಸತ್ಯುಗದ ಮೊದಲನೇ ಜನ್ಮದಲ್ಲಿ ಹೋಗ್ಬಿಟ್ಟು ಜನ್ಮ ತಗೊಂತಾರೆ, ಅದ್ನಾಲ್ಕಲೇ ಸಂಪೂರ್ಣ ಸಂಪೂರ್ಣ ಅಹಿಂಸಕ ಮರ್ಯಾದಾ ಪುರುಷೋತ್ತಮ್, ಹೊಸ ಸೃಷ್ಟಿಯ ಮಾಲೀಕರಾಗ್ತಾರೆ. ಆ ಪ್ರಪಂಚದಲ್ಲಿ ರಾಜರು ಹೇಗಿರ್ತಾರೋ ಅದೇ ರೀತಿ ಪ್ರಜೆಗಳಿರ್ತಾರೆ. ಆದ್ರಿಂದ ಈ ಚಕ್ರದ ಜ್ಞಾನ ಮಕ್ಕಳಾಗಿರುವಂತ ನಿಮಗೆ ಬೇಕು. ಸತ್ಯುಗದಲ್ಲಿ ನಾರಾಯಣನ ರಾಜ್ಯ 14ನೇ ಸಂಪೂರ್ಣ, ತ್ರೇತಾದಲ್ಲಿ ರಾಮನ ರಾಜ್ಯ 14ನೇ ಸಂಪೂರ್ಣ, ಅಲ್ಲಿ ಬರೀ ಸುಖನೇ ಇರುತ್ತೆ ಎರಡು ಯುಗಗಳಲ್ಲಿ, ದುಃಖದ ಮಾತೆ ಇರೋದಿಲ್ಲ, ಅಶಾಂತಿ ಮತ್ತೆ ದುಃಖದ್ದು ಹೆಸರು ಗುರ್ತು ಇರೋದಿಲ್ಲ. ಮತ್ತೆ ದ್ವಾಪರ ಯಾವಾಗ ಆರಂಭ ಆಗುತ್ತೋ, ಬೇರೆ ಬೇರೆ ದ್ವೈತವನ್ನು ಹರಡಿಸುವಂತ ಧರ್ಮ ಪಿತರ್ ಯಾವಾಗ ಬರ್ತಾರೋ, ಅವರು ಬೇರೆ ಬೇರೆ ಧರ್ಮನ ಹರಡಿಸ್ತಾರೆ, ಆಗ ಪ್ರಪಂಚದಲ್ಲಿ ಮತಮತಾಂತರ ಹೆಚ್ಚಾಗೋಗುತ್ತೆ, ದುಃಖ ಅಶಾಂತಿ ಹೆಚ್ಚಾಗ್ತಾ ಇರುತ್ತೆ. ಕಲಿಯುಗದ ಅಂತ್ಯದಲ್ಲಿ ಆ ಧರ್ಮಗಳು ಕೂಡ ಪರಸ್ಪರರಲ್ಲಿ ಜಗಳ ಮಾಡಿಕೊಂಡು ಮುರಿದೋಗಿ ಅನೇಕ ಮತಮತಾಂತರವನ್ನು ಹುಟ್ಟಿಸ್ಬಿಡ್ತಾರೆ. ಬಹಳ ಅಶಾಂತಿ ಯಾವಾಗ ಜಾಸ್ತಿ ಆಗುತ್ತೋ ಆಗ ಅಂತ್ಯದಲ್ಲಿ ಪರಮಾತ್ಮ ಈ ಸೃಷ್ಟಿಗೆ ಬರ್ತಾರೆ, ಮತ್ತೆ ಹೊಸ ಸತ್ಯುಗಿ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ. ಇದು ಚಕ್ರದ ಜ್ಞಾನ ಆಗಿದೆ. ಈ 5,000 ವರ್ಷದ ಜ್ಞಾನ ಇದು ಪ್ರತಿಯೊಂದು ಮಗುವಿನ ಬುದ್ಧಿಯಲ್ಲಿ ಇರಬೇಕು. ಪ್ರತಿಯೊಂದು ಯುಗದ ಆಯಸ್ಸು 1,250 ವರ್ಷ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಈ 4 ಯುಗಗಳನ್ನು ಸೇರಿಸಿ 5,000 ವರ್ಷದ ಈ ಚಕ್ರದ ಡ್ರಾಮಾ ಆಗಿದೆ. ಈ ಚಕ್ರ ತಿರುಗ್ತಾ ಇರುತ್ತೆ. ಇದರ ನೆನಪಾರ್ಥವಾಗಿ ನಮ್ಮ ಕಡೆ ಒಂದು ಚಿಹ್ನೆಯನ್ನು ಹಾಕ್ತಾರೆ, ಅದರ ಹೆಸರಾಯ್ತು ಸ್ವಸ್ತಿಕ. ಸ್ವಸ್ತಿಕದ ಚಿಹ್ನೆ ಅದು 4 ದಿಶೆಗಳಲ್ಲಿ ಈ ರೀತಿ ಇರುತ್ತೆ. ಆದ್ರಿಂದ ಸ್ವಸ್ತಿಕದಲ್ಲಿ 4 ಭುಜಗಳೇನು ತೋರಿಸ್ತಾರೋ ಅದಕ್ಕೆ ಸದ್ಯ ಅಂತಾನು ಹೇಳಲಾಗುತ್ತೆ. ಈಗ ಯಾವ್ದೋ ಅಂಗಡಿಯನ್ನು ಕಡ್ತಾರೆ, ಮನೆಯನ್ನು ಕಡ್ತಾರೆ, ಇಲ್ಲಾಂದ್ರೆ ಯಾವ್ದೋ ಪೂಜೆ ಮಾಡ್ತಾರೆ, ಆಗ ಮಡಕೆ ಮೇಲೆ ಪೀಠದ ಮೇಲೆ ಸ್ವಸ್ತಿಕದ ಚಿಹ್ನೆಯನ್ನು ಹಾಕ್ತಾರೆ. ಸ್ವಸ್ತಿಕದ ಚಿಹ್ನೆ ಯಾಕೆ ಆಗ್ತಾರೆ ಅಂದ್ರೆ ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರ್ತಾರೋ
ಬುದ್ಧಿ ಜ್ಞಾನ
ಆವಾಗ ನಮ್ಮ ಬುದ್ಧಿಯಲ್ಲಿ ಈ ನಾಲ್ಕು ಯುಗಗಳ ಜ್ಞಾನವನ್ನು ಕೂರಿಸ್ಬಿಡ್ತಾರೆ. ಯಾವ ರೀತಿ ಸ್ವಸ್ತಿಕ ಚಿಹ್ನೆಯಲ್ಲಿ ನಾಲ್ಕು ಭುಜಗಳಿರುತ್ತೆ, ನಾಲ್ಕು ಭುಜಗಳು ನಾಲ್ಕು ಯುಗಗಳ ಸೂಚಕ ಆಗಿದೆ. ಆ ಚಕ್ರ ನಾಲ್ಕು ಯುಗಗಳದ್ದು ತಿರುಗ್ತಾ ಇರುತ್ತೆ, ನಿರಂತರವಾಗಿ ತಿರುಗ್ತಾನೆ ಇರುತ್ತೆ, ಯಾವಾಗ ನಿಲ್ಲೋದಿಲ್ಲ. ಸತ್ಯುಗದ ನಂತರ ತ್ರೇತ, ತ್ರೇತಾದ ನಂತರ ದ್ವಾಪರ, ದ್ವಾಪರದ ನಂತರ ಕಲಿಯುಗ, ಕಲಿಯುಗದ ನಂತರ ತಿರ್ಗಾ ಸತ್ಯುಗ.
ಕಲಿಯುಗ ದ್ವಾಪರಕ್ಕೆ ಕಲಿಯುಗ ಸತ್ಯಕ್ಕೆ ಪರಮಾತ್ಮ ಶಿವ.
ಆದ್ರೆ ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಪರಮಾತ್ಮ ತಂದೆ ಬರ್ತಾರೆ, ಮತ್ತೆ ಅವ್ರು ಪರಿವರ್ತನೆ ಮಾಡ್ತಾರೆ. ಅಂದ್ರೆ ನಿಕೃಷ್ಟ ಪ್ರಪಂಚವನ್ನು ಪಾಪದ ಪ್ರಪಂಚವನ್ನು ಬದಲಾವಣೆ ಮಾಡಿ ಹೊಸ ಪ್ರಪಂಚ ಮಾಡುವಂತ ಕೆಲಸ
ಪರಮಾತ್ಮ ಶಿವ.
ಇದು ಬರೀ ಪರಂಪಿತ ಪರಮಾತ್ಮ ಶಿವನ ಕೆಲಸ ಆಗಿದೆ.
ಮನುಷ್ಯ ಮಾತ್ರದಲ್ಲಿ
ಈ ಕೆಲಸ ಯಾವುದೇ ಮನುಷ್ಯ ಮಾತ್ರದಲ್ಲ.
ಪರಮಾತ್ಮ
ಆ ಪರಮಾತ್ಮ ತಂದೆನ ಎಲ್ಲಿವರೆಗೂ ಗುರುತಿಸಿಲ್ವೋ ಅಲ್ಲಿವರೆಗೂ ಆ ಜ್ಞಾನನೂ ಸಿಗೋದಿಲ್ಲ. ಯಾಕೆಂದ್ರೆ ಪರಮಾತ್ಮನ ಮೂಲಕನೇ ಜ್ಞಾನ ಸಿಗಕ್ ಸಾಧ್ಯ. ಮನುಷ್ಯರ ಮೂಲಕ ಜ್ಞಾನ ಸಿಕ್ಕೋದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಬಂದು ಒಂದೊಂದು ಆತ್ಮವನ್ನು ಎಬ್ಬರಿಸ್ತಾರೆ. ಆ ಈಶ್ವರೀಯ ಜ್ಞಾನ, ಆ ಪರಮಾತ್ಮ ಜ್ಞಾನ ಏನ್ ಜ್ಞಾನ ಕೊಡ್ತಾರೋ ಆ ಜ್ಞಾನವನ್ನು ಸೃಷ್ಟಿ ಚಕ್ರದ ಜ್ಞಾನ ಅಂತ ಹೇಳಲಾಗುತ್ತೆ. ಸೃಷ್ಟಿಯ ಆದಿ ಮಧ್ಯೆ ಅಂತ್ಯದ ಜ್ಞಾನ. ಪ್ರತಿಯೊಂದು ಮಗುವಿನ ಬುದ್ಧಿಯಲ್ಲಿ ಎಲ್ಲಿವರೆಗೂ ಈ ಮಾತು ಕುತ್ಕೊಳ್ಳದಿಲ್ವೋ ಅಲ್ಲಿವರೆಗೂ ಅವರ ಸದ್ಗತಿ ಆಗಕ್ ಸಾಧ್ಯ ಇಲ್ಲ. ಆ ಮನುಷ್ಯ ಗುರುಗಳಂತೂ ಲಕ್ಷಾಂಗಟ್ಲೆ ವರ್ಷ ಅಂತ ಹೇಳ್ಬಿಡ್ತಾರೆ. ಈ ರೀತಿ ಹೇಳೋದ್ರಿಂದ ಯಾವುದೇ ಮಾತಿನ ಬಗ್ಗೆ ವಿಚಾರ ಮಾಡಕ್ ಆಗೋದಿಲ್ಲ. ಲಕ್ಷಾಂಗಟ್ಲೆ ವರ್ಷ ಅಂತ ಹೇಳೋದ್ರಿಂದ ಅದರ ಲೆಕ್ಕ ತೆಗಿಯಕ್ ಆಗೋದಿಲ್ಲ. ನನ್ನ ಸರ್ವರ ಸದ್ಗತಿ ದಾತ ಅಂತ ಹೇಳ್ತಾರೆ ಅಂತ ತಂದೆ ಹೇಳ್ತಿದ್ದಾರೆ. ನಾನು ಇಬ್ರು ಇಲ್ಲ ನಾಲ್ಕು ಮಂದಿಯ ಸದ್ಗತಿ ಮಾಡೋದಿಲ್ಲ. ಈ ಸೃಷ್ಟಿಯಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರವಿದ್ದಾರೋ ಎಲ್ಲರ ಸದ್ಗತಿ ಮಾಡಿ ಹೋಗ್ತೀನಿ. ಎಲ್ಲರದು ಬುದ್ಧಿ ಸುಧಾರಣೆ ಆಗೋಗುತ್ತೆ. ಯಾವಾಗ ಬುದ್ಧಿ ಸುಧಾರಣೆ ಆಗುತ್ತೋ ಆಗ ಒಳ್ಳೆ ಕರ್ಮ ಮಾಡ್ತಾರೆ. ಒಳ್ಳೆ ಕರ್ಮ ಮಾಡೋದ್ರಿಂದ ಒಳ್ಳೆ ದೇಹ ಸಿಗುತ್ತೆ, ಒಳ್ಳೆ ಶರೀರ ಸಿಗುತ್ತೆ. ಆದ್ರಿಂದ ಸತ್ಯುಗದಲ್ಲಿ ಎಲ್ಲರ ಶರೀರ ನಿರೋಗಿ ಕಂಚನ್ ಕಾಯ ಆಗಿರುತ್ತೆ. ಅಲ್ಲಿ ಯಾರಿಗೂ ರೋಗ ಮತ್ತೆ ದುಃಖ ಇರೋದಿಲ್ಲ. ಯಾವುದೇ ಹಾಸ್ಪಿಟಲ್ ಇರೋದಿಲ್ಲ, ಯಾವುದೇ ಔಷಧಿಗಳು ಇರೋದಿಲ್ಲ, ಯಾವುದೇ ಡಾಕ್ಟರ್ ಇರೋದಿಲ್ಲ, ವೈದ್ಯ ಇರೋದಿಲ್ಲ, ಅಕಿಮ್ ಇರೋದಿಲ್ಲ. ಪರಮಾತ್ಮ ಶಿವನ್ಗೆ ಅಂತ ಹೊಸ ಪ್ರಪಂಚ ತರಲಿಕ್ಕಾಗಿ ಬರಬೇಕಾಗತ್ತೆ. ಆದ್ರಿಂದ ನನ್ನ ಸರ್ವರ ಸದ್ಗತಿ ದಾತ ಅಂತ ಹೇಳಲಾಗುತ್ತೆ, ಲಿಬರೇಟರ್ ಅಂತ ಹೇಳಲಾಗುತ್ತೆ. ಲಿಬರೇಟ್ ಮಾಡ್ಬಿಡ್ತೀನಿ ಅಂದ್ರೆ ದುಃಖ ಮತ್ತು ನೋವುಗಳಿಂದ ಸ್ವತಂತ್ರತೆ ಕೊಡಿಸ್ಬಿಡ್ತೀನಿ. ज्ञानी आत्मगळे यार बंदिदरो
वो पहले नहीं थी
और मोदलिरलिल्ल
कब आती
यावाग आगतारे
जब परमात्मा आ गई थी
यावाग परमात्मा बंदु ज्ञान तिळिस्तारे
ज्ञान और अज्ञान
ई ज्ञान मत्ते अज्ञान
ये दो बातें है
इगेरडु मातगळ आगिदे
अज्ञान रूपी अंधेरा फैलाने वाले भी गुरु थी गुरु
ಅಜ್ಞಾನ ರೂಪಿ ಅಂಧಕಾರವನ್ನು ಹರಡುವಂತ ಮನುಷ್ಯ ಗುರುಗಳು ಇದ್ದಾರೆ ಯಾರು ರಾವಣ ಅಂದರೆ ರಾಕ್ಷಸನಿಂದ ಬರ್ತಾರೆ ರಾವಣನಿಗೆ 10 ಮುಖಗಳಿರುತ್ತೆ ಹತ್ತು ಮುಖಗಳ ಅರ್ಥನೇ ಆಗಿದೆ 10 ಮತಗಳನ್ನು ಹರಡುವನು ಪಂಚಾಯತಿ ರಾಜ್ಯವನ್ನು ಮಾಡುವನು ಐದು ಪಂಚಾಯಿತಿಯ ರಾಜ್ಯ ಮಾಡೋನು
ಪರಮಾತ್ಮ
ಬರೋದೇನೆ ರಾಜ್ಯೋಗನ್ ಕಲಿಸ್ಲಿಕ್ಕಾಗಿ ರಾಜ್ಯೋಗದ ಅರ್ಥನೇ ಆಗಿದೆ ರಾಜಾಯಿ ರಾಜ ಅಂತೂ ಒಬ್ಬರೇ ಆಗಿರ್ತಾರೆ ಒಬ್ಬ ರಾಜನ ಮತದಂತೆ ಎಲ್ಲ ಪ್ರಜೆಗಳು ನಡೀತಾರೆ ಆದ್ರಿಂದನೆ ಅವ್ರನ್ನ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಶ್ರೇಷ್ಠ ರಾಜ್ಯ ಆಗಿದೆ ಆ ಶ್ರೇಷ್ಠ ರಾಜ್ಯದಲ್ಲಿ ಇಡೀ ಸೃಷ್ಟಿ ಸುಖಿ ಆಗೋಗುತ್ತೆ ಇವತ್ತು ರಾವಣನ ರಾಜ್ಯ ಆಗಿದೆ ಪಂಚಾಯಿತಿಯ ರಾಜ್ಯ ಆಗಿದೆ ಪ್ರತಿಯೊಂದು ದೇಶದಲ್ಲಿ ಪಂಚಾಯಿತಿ ರಾಜ್ಯ ಎಲ್ಲಾ ದೇಶಗಳಲ್ಲಿ ಒಡೆದಾಟಗಳು ನಡೀತಾ ಇದೆ ಎಲ್ಲರೂ ದುಃಖಿಗಳಾಗಿದ್ದಾರೆ ಆದ್ರಿಂದ ಇಷ್ಟು ಜನರನ್ನು ಯಾರು ಬಂದು ವಾಪಸ್ ಕರ್ಕೊಂಡು ಹೋಗ್ತಾರೆ ಗೈಡ್ ಅಂತೂ ಒಬ್ಬರೇ ಆಗಿದ್ದಾರೆ ಪರಂಪಿತ ಪರಮಾತ್ಮ ಗೈಡ್ ಅಂದ್ರೆ ಮುಂದಿನ ರಸ್ತೆಯನ್ನು ತಿಳಿಸೋರು ಅವ್ರಿಗಿನ್ನೂ ಮುಂದೆ ಬಂದು ಬೇರೆ ಯಾರನ್ನು ರಸ್ತೆ ತೋರಿಸೋರು ಇರೋದಿಲ್ಲ ಅವ್ರು ಎಲ್ಲಕ್ಕಿಂತ ಮುಂದೆ ಇದ್ದು ರಸ್ತೆಯನ್ನು ತೋರಿಸ್ತಾರೆ ಬಾಕಿ ಎಲ್ಲರೂ ಹಿಂದೆ ಹಿಂದೆ ನಡೀತಾರೆ ಗಾಯನೂ ಮಾಡ್ತಾರೆ ಹೇ ಪತಿತ ಪಾವನ ಸರ್ವರ ಸದ್ಗತಿದಾತ ಆ ಗುರುಗಳಂತೂ ಅನೇಕರಿರ್ತಾರೆ ಗತಿಗಾಗಿ ಗುರುವನ್ ಮಾಡ್ಕೊಂತಾರೆ ಗುರುವನ್ನು ಮುಂದೆ ಇಡಲಾಗುತ್ತೆ ಮತ್ತೆ ಫಾಲೋವರ್ಸ್ ಅನ್ನು ಹಿಂದೆ ಇಡಲಾಗುತ್ತೆ ಫಾಲೋ ಅಂದ್ರೆ ಯಾರು ಹಿಂದೆ ಹಿಂದೆ ಬರ್ತಾರೋ ಅವ್ರು ಹೇಳಲಾಗುತ್ತೆ ಇಲ್ಲ ಆ ರೀತಿ ಮಾತಲ್ಲ ಇಲ್ಲಿ ಎಂತ ಮಾತಾಗಿದೆ ಆ ಪ್ರಪಂಚದಲ್ಲಂತೂ ಗುರುವನ್ನು ಮುಂದೆ ಇಡ್ತಾರೆ ಮತ್ತೆ ಇಲ್ಲಿ ಪರಮಾತ್ಮ ತಂದೆ ಬರ್ತಾರೆ ಆಗ ಗುರು ಮತ್ತೆ ಫಾಲೋವರ್ಸ್ ಇನ್ನ ಮಾತೆ ಸಮಾಪ್ತಿ ಮಾಡಿಬಿಡ್ತಾರೆ ಹೇಳ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ ಇಲ್ಲಿ ಗುರು ಮತ್ತೆ ಫಾಲೋವರ್ಸ್ ಇನ್ನ ಮಾತಲ್ಲ ಗುರು ಅಂತ ತಿಳ್ಕೊಂಡು ತಲೆ ಬಾಗಿಸುವಂತ ಮಾತಲ್ಲ ಮಾತೆಯರ್ನಂತೂ ಇನ್ನೂ ತಲೆ ಮೇಲೆ ಏರಿಸಿ ಕೂಸ್ಕೊಂತಾರೆ ಹೇಳ್ತಾರೆ ನಿಮ್ಗಂತೂ ಒಂದೇ ಮಾತರಂ ಅಂತ ಹೇಳಲಾಗುತ್ತೆ ಆದ್ರಿಂದ ನಿಮಗೆ ತಲೆ ಬಾಗಿಸುವಂತ ಅವಶ್ಯಕತೆ ಏನಿದೆ ಮಾತೆಯರನ್ನೇ ನರಕದ ಪ್ರಪಂಚವನ್ನು ಸಮಾಪ್ತಿ ಮಾಡಿ ಮತ್ತೆ ಹೊಸ ಸತ್ಯುಗಿ ಪ್ರಪಂಚದ ಬಾಗಿಲನ್ನು ತೆರೀಲಿಕ್ಕಾಗಿ ನಿಮಿತ್ತರಾಗ್ತಾರೆ ಆದ್ರಿಂದ ಮಾತೆಯರ್ನ ಬಂದು ತಂದೆ ಮುಂದುವರಿಸ್ತಾರೆ
ಯಾರೆಲ್ಲ
ಮಕ್ಕಳು ಯಾರು ತಂದೆಯನ್ನ ಜ್ಞಾನ ಕೇಳ್ತಾರೋ
ಒಂದು ಪಾಪ ಆಸಕ್ತಿಯಾಗಿ ಬರಾತಿ
ಅವ್ರನ್ನ ತಂದೆ ಬಂದು ಮುಂದುವರಿಸ್ತಾರೆ. ಸ್ವಯಂ ಮುಂದೆ ಇರೋದಿಲ್ಲ, ಸ್ವಯಂ ವಿಶ್ವದ ಬಾದಶಃ ಅನ್ನು ತಗೊಳೋದಿಲ್ಲ. ಮಕ್ಕಳಾಗಿರುವಂತ ನಿಮಗೆ ವಿಶ್ವದ ಬಾದಶಾಹಿಯನ್ನು ಕೊಡ್ತಾರೆ. ಆದ್ರಿಂದ ಇಲ್ಲಿ ಆ ರೀತಿ ಮಾತಲ್ಲ, ಫಾಲೋವರ್ಸ್ ಹಿಂದೆ ಇರ್ಲಿ ಮತ್ತೆ ಗುರು ಮುಂದೆ ಇರ್ಲಿ, ಇಲ್ಲಂತೂ ತಂದೆ ಹೇಳ್ತಾರೆ ಮಕ್ಕಳಾಗಿರುವಂತ ನೀವು ಮುಂದೆ ಮುಂದೆ ನಡೀರಿ, ನಾನು ಹಿಂದೆ ಹಿಂದೆ ಬರ್ತೀನಿ. ಇಲ್ಲಂತೂ ತಂದೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ಮುಂದೆ ಹೋಗಿ, ಯಾಕೆ ಅಂದ್ರೆ ಇದು ಗೌಶಾಲೆ ಆಗಿದೆ ಅಲ್ವಾ. ಹೆಸರಾಗಿದೆ ಗೌಶಾಲೆ, ಭಾಗವತ ಗ್ರಂಥದಲ್ಲೂ ಹೇಳಲಾಗಿದೆ. ಕೃಷ್ಣ ಹಸುಗಳನ್ನು ಮೇಯಿಸ್ತಾ ಇದ್ರು ಅಂತ, ಕೃಷ್ಣನನ್ನು ಭಗವಂತನ ರೂಪದಲ್ಲಿ ತೋರಿಸಿದರೆ ಆದ್ರಿಂದ ಹಸುಗಳನ್ನು ಮುಂದೆ ಬಿಡ್ತಾರೆ. ಮತ್ತೆ ಗೋಪಾಲಕ ಕೃಷ್ಣ ಗೋಪಾಲಕ ಮುಂದೆ ಇರ್ತಾರ ಹಿಂದೆ ಇರ್ತಾರ? ಆದ್ರಿಂದ ಗೌಶಾಲೆ ಆಗಿದೆ ಅಲ್ವಾ. ಹಸುಗಳ ಮುಂದೆ ಗೋಪಾಲಕ ಹೋಗ್ತಾರ? ಇಲ್ಲ, ಅವರಂತೂ ಹಸುಗಳ ಹಿಂದೆ ಹಿಂದೆ ಇರ್ತಾರೆ. ಒಂದ್ ವೇಳೆ ಅವ್ರ ಮುಂದೆ ಇದ್ರೆ ಹಸುಗಳು ಇಲ್ಲಿ ಅಲ್ಲಿ ಹೊರಟೋಗುತ್ತೆ. ಏನು?
ಒಂದ್
ವೇಳೆ ಗೋಪಾಲಕ ಮುಂದೆ ಹೊರಟೋಗ್ಬಿಟ್ರೆ ಆಗ ಹಸುಗಳು ಇಲ್ಲಿ ಅಲ್ಲಿ ಹೊರಟೋಗ್ಬಿಡುತ್ತೆ. ಆದ್ರಿಂದ ಈ ಸೃಷ್ಟಿಯಲ್ಲಿ ಅವರು ಅಂತ ಕೃಷ್ಣ ಭಗವಂತನ ರೂಪದಲ್ಲಿ ಹಸುಗಳನ್ನು ಪಾಲನೆ ಮಾಡುವವರು, ಗೌಶಾಲೆಯನ್ನು ತಯಾರು ಮಾಡುವವರು, ಅವರು ಹಿಂದೆ ಹಿಂದೆ ನಡೆದು ಹಸುಗಳಿಗೆ ಪಾಲನೆ ಕೊಡ್ತಾರೆ. ಆದ್ರಿಂದ ಗೋಪಾಲಕನಿಗೆ ಹಿಂದೆ ಬರಬೇಕಾಗುತ್ತೆ. ಗೋಪಾಲಕ ಹಿಂದೆ ಹಿಂದೆ ಬರ್ತಾರೆ ಮತ್ತೆ ಹಸುಗಳನ್ನು ನೀವು ಮುಂದೆ ಮುಂದೆ ಹೋಗಿ, ತಂದೆನೂ ಇಲ್ಲಿ ಹಿಂದೆ ಇರ್ತಾರೆ. ಇವರು ಇಡೀ ಸೃಷ್ಟಿಗೆ ಬಾಪೂಜಿ ಆಗಿದ್ದಾರೆ. ಇದನ್ನು ಹೇಳ್ತಾರೆ ನನ್ನನ್ನ ಹಿಂದೆ ಮಾಡ್ಬಿಡಿ, ನನ್ನ ಗತಿ ಸದ್ಗತಿ ನಂತರ ಆಗ್ಲಿ ಬಿಡಿ, ಮೊದಲು ನಿಮ್ಮ ಸದ್ಗತಿ ಆಗ್ಬಿಡ್ಲಿ. ತಂದೆನು ಹಿಂದೆ ಇರ್ತಾರೆ. ಹಿಂದಿನ ಪ್ರಪಂಚದಲ್ಲಿ ಭಕ್ತರು ತಿಳ್ಕೊಂತಾರೆ ಮುಂದೆ ಮಹಾತ್ಮಾಜಿ ಇರಬೇಕು ಅಂತ. ಮತ್ತೆ ಹಿಂದೆ ಹಿಂದೆ ನಾವು ನಡೆಯೋಣ? ಭಕ್ತಿ ಮಾರ್ಗದಲ್ಲಿ ಈ ರೀತಿ ತಿಳ್ಕೊಂತಾರೆ ಮಹಾತ್ಮಾಜಿಯನ್ನು ಮುಂದೆ ಬಿಡಬೇಕು, ಮತ್ತೆ ಹಿಂದೆ ಹಿಂದೆ ನಾವು ನಡೆಯೋಣ. ಮತ್ತೆ ತಂದೆ ಏನಂತ ಹೇಳ್ತಾರೆ? ನನ್ನಂತೂ ಹಿಂದೆ ಬಿಟ್ಬಿಡಿ, ಮತ್ತೆ ನೀವು ಮುಂದೆ ಮುಂದೆ ನಡೀರಿ, ನೀವು ಮೊದಲು ನಿಮ್ಮ ಸದ್ಗತಿಯನ್ನು ಮಾಡ್ಕೊಳ್ಳಿ. ನಾನ್ ಬಲ್ಲೆ ದುರ್ಗತಿಯಲ್ಲೇ ಇರ್ತೀನಿ, ನಾನು ಹಿಂದೆ ಹಿಂದೆ ನಡೀತೀನಿ. ನಿಮ್ಮ ಸದ್ಗತಿ ಮೊದಲು ನಾನು ಮಾಡಬೇಕು ಅಂತ ಇಷ್ಟಪಡ್ತೀನಿ. ಅಲ್ಲಿ ಗುರುಗಳ ಮುಂದೆ ನಾವು ಹೋಗೋದು ಅವ್ರನ್ನ ಅವಮಾನ ಮಾಡ್ದಂಗೆ ಅಂತ ಹೇಳಿ ತಿಳ್ಕೊಂತಾರೆ. ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಮುಂದೆ ಹೋಗ್ಬಿಡಿ, ನಾನು ಹಿಂದೆ ಹಿಂದೆ ನಡ್ಕೊಂಡ್ ಬರ್ತೀನಿ.
ತುಂಬ ಕೋಲ ಕಲ ತಂಪು ತಂಪು ಅಂತ ಮರ್ಯಾದ ಕೊಟ್ಟು ತಪ್ಪೇ ಬಂದ.
ನೀವು ಅದ್ನಾರ್ ಕಲೆ ಸಂಪೂರ್ಣ ಸಂಪೂರ್ಣ ಹಿಂಸಕ ಮರ್ಯಾದಾ ಪುರುಷೋತ್ತಮ ಮೊದಲಾಗ್ಬಿಡಿ. ಯಾಕೆ ಈ ರೀತಿ ಹೇಳ್ತಾರೆ? ನೀವು ಮೊದಲು ದೇವತೆಗಳಾಗ್ಬಿಡಿ.
ದೇವಿ ದೇವತೆ ತುಂಬಲು, ನರಸಿಂಹನಾರಾಯಣ ನಾರಿಂದ ಲಕ್ಷ್ಮಿ ತುಂಬಲು.
ದೇವಿ ದೇವತೆಯರು ಮೊದಲು ನೀವಾಗಿ, ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ನೀವಾಗಿ. ನಾನು ಹಿಂದೆಯಿಂದ ಬರ್ತೀನಿ. ಈ ರೀತಿ ಯಾಕೆ? ಯಾಕೆಂದ್ರೆ ತಂದೆ ಗೊತ್ತಿದೆ ಮಕ್ಕಳದು ಸ್ಪೀಡ್ ಏನಿದೆಯೋ ಅದು ಇನ್ನ ಪ್ರಾಕ್ಟೀಸ್ ಮಾಡೋ ಲಿಸ್ಟ್ ಅಲ್ಲಿ ಇದೆ.
63
ಜನ್ಮದಲ್ಲಿ ಕೆಳಗಡೆ ಇಳಿಯುವಂತ ಪ್ರಾಕ್ಟೀಸ್ ಮಾಡಿದ್ದೀರಾ?
ಅದು ಪ್ರಾಕ್ಟೀಸ್ ಅಲ್ಲಿ ಪಡಿದೆ.
ಈಗ ಆ ಪ್ರಾಕ್ಟೀಸ್ ಪಕ್ಕ ಆಗಿಲ್ಲ. ತಂದೆಗಂತೂ ಗೊತ್ತಿದೆ, ನಾನಂತೂ ಮುಂದ್ ಹೊರಟೆ ಹೋಗ್ತೀನಿ. ಅವ್ರದ್ದು ಪ್ರಾಕ್ಟೀಸ್ ತುಂಬಾ ತೀಕ್ಷ್ಣವಾಗಿರುವಂತ ಕಾರಣದಿಂದ ಮೇಲ್ ಹೋಗಕ್ಕೆ ನಮಗೆ ಲೇಟ್ ಆಗೋದಿಲ್ಲ. ಆದ್ರಿಂದ ಮಕ್ಕಳನ್ನ ಮುಂದುವರೆಸ್ತಾರೆ. ಆದ್ರಿಂದ ಆ ಪ್ರಪಂಚದಲ್ಲಿ ಗುರುಗಿನ್ನ ಮುಂದೆ ಹೋಗೋದು ಗುರುವಿನ ಅವಮಾನ ಮಾಡಿದಂಗೆ ಅಂತ ತಿಳ್ಕೊಂತಾರೆ. ಬಾಬಾ ಹೇಳ್ತಾರೆ, ಮಕ್ಳೇ ನೀವು ಮುಂದ್ ಹೋಗಿ. ತಂದೆಗಂತೂ ಹಿಂದೆಯಿಂದ ಎಲ್ಲಾ ಕಡೆ ದೃಷ್ಟಿ ಇಟ್ಕೊಂಡು ಬರಬೇಕಾಗುತ್ತೆ. ಯಾವುದೋ ಶಿಕಾರಿ ಬಂದು ಹಸುವನ್ನು ಸಾಯಿಸಬಾರದು ಅಂತ ಹೇಳಿ ತಂದೆ ಹಿಂದೆ ಇರ್ತಾರೆ. ಮಕ್ಕಳನ್ನ ಬಂದು ಯಾರು ತಿನ್ಬಿಡಬಾರದು. ಮಾಯಾ ಬೆಕ್ಕಾಗಿದೆ ಅಲ್ವಾ, ಅದ ಹಿಂದೆ ಬಿದ್ಬಿಡುತ್ತೆ. ಆದ್ರಿಂದ ತಂದೆ ಹೇಳ್ತಾರೆ, ಮಕ್ಕಳೇ ನೀವು ಮುಂದ್ ಹೋಗಿ. ಉದಾಹರಣೆ ಇದೆ ಅಲ್ವಾ? ಸಿಂಹ ಬಂತು ಸಿಂಹ ಬಂತು ಅಂತ ಹೇಳ್ತಾರೆ, ಆದ್ರೆ ಸಿಂಹ ಇರ್ಲಿಲ್ಲ. ನಿಮ್ಗಾಗೂ ಹೇಳ್ತಾರೆ, ಡಿಕೆ ಹೇಳ್ತಾರೆ ವಿನಾಶ ಆಗುತ್ತೆ ಅಂತ. ಆದ್ರೆ ಆಗೋದೇ ಇಲ್ಲ. ಆದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಲ್ವಾ? ಎಷ್ಟು ಸಾರಿ ಆ ರೀತಿ ಆಯ್ತು? ಬಹಳ ಸತಿ ಈ ರೀತಿ ಆಗೋಯ್ತು, ಮೋಸ ಆಗೋಯ್ತು. ಯಾರೋ ಹಾಗೆ ಹೇಳ್ಬಿಟ್ರು ಸಿಂಹ ಬಂತು ಸಿಂಹ ಬಂತು ಅಂತ, ಆದ್ರೆ ಬಂದೇ ಇಲ್ಲ. ಒಂದ್ ಸತಿ ಹೇಳಿದ್ರು ಎರಡ್ ಸತಿ ಹೇಳಿದ್ರು, ಆದ್ರೆ ವಿನಾಶ ಆಗೋದೇ ಇಲ್ಲ ಅನ್ನೋ ಮಾತಲ್ಲ ಅಲ್ವಾ? ಈ ಆಟಮ್ ಬಾಂಬ್ಸ್ ಏನ್ ತಯಾರು ಮಾಡಿದಾರು, ಈ ಪ್ರಪಂಚ ಏನ್ ಕಂಡು ಬರ್ತಿದ್ಯೋ, ಇಷ್ಟು ಆಡಂಬರದ ಪ್ರಪಂಚ, ಅದನ್ನು ಶೃಂಗಾರ ಮಾಡ್ಲಿಕ್ಕಾಗಿ ತಯಾರು ಮಾಡಿದಾರ? ಆ ಆಟಮ್ ಬಾಂಬ್ಸ್ ನ ಮೂಲಕ ಈ ಪ್ರಪಂಚದ ಶೃಂಗಾರ ಆಗುತ್ತಾ? ಇಲ್ಲ, ಅದು ಕೂಡ ಪ್ರಪಂಚದ ವಿನಾಶಕ್ಕಾಗಿ ತಯಾರಾಗಿರೋದು. ಇಂದಿನಿಂದ 50 ಹಿಂದೆ ಯಾಕಾಗಿರ್ಲಿಲ್ಲ? 60-70 ಹಿಂದೆ ಯಾಕಾಗಿರ್ಲಿಲ್ಲ? ಯಾಕಾಗಿರ್ಲಿಲ್ಲ ಅಂದ್ರೆ ಇಂದಿನಿಂದ 60 ಒಳಗಡೆ ಭಗವಂತನ್ಗೂ ಈ ಸೃಷ್ಟಿಗೆ ಬರಬೇಕಾಗಿತ್ತು. ಯಾವಾಗ ಬರ್ತಾರೋ ಆಗ ಹೊಸ ಪ್ರಪಂಚದ ರಚನೆ ಮಾಡ್ಲಿಕ್ಕಾಗಿ ಬ್ರಹ್ಮನ ಮೂಲಕ ಒಂದು ಕಡೆ ಜ್ಞಾನ ಅಂತ ತಿಳಿಸ್ತಾರೆ. ಪೂರ್ತಿ ಜೋರಾಗಿ ತಯಾರಾಗೋಗುತ್ತೆ, ವಿನಾಶದ ಎಲ್ಲಾ ಸಾಮಾನುಗಳು ತಯಾರಾಗೋಗುತ್ತೆ. ಮತ್ತೆ ಸ್ಥಾಪನೆಯ ಪೂರ್ತಿ ಕಾರ್ಯನೂ ತಯಾರಾಗೋಗುತ್ತೆ.
ಬ್ರಾಹ್ಮಣ ಜನರು ದೇವಶಕ್ತಿ ಪಾಲನೆ ಕರ್ತಿ
ಬ್ರಾಹ್ಮಣರು ಯಾರಿಗೆ ಹೊಸ ಪ್ರಪಂಚದ ಪಾಲನೆ ಮಾಡಬೇಕಾಗಿದೆಯೋ
ತಯಾರಿ
ಹೌದು ತಯಾರಿ ಆಗೋಗುತ್ತೆ ಆಗ ಆಟಮಿಕ್ ಬಾಂಬ್ಸ್ನ ಮೂಲಕ ವಿಸ್ಫೋಟ ಆರಂಭ ಆಗೋಗುತ್ತೆ ವಿನಾಶ ಆಗುತ್ತೆ ವಿನಾಶ ಆಗೋಗುತ್ತೆ ಹಳೆ ಪ್ರಪಂಚದಲ್ಲಿ ಯಾರು ಪಾಪಾಚಾರಿಗಳಿದ್ದಾರೆ ಭ್ರಷ್ಟಾಚಾರಿಗಳಿದ್ದಾರೆ ದುರಾಚಾರಿಗಳ್ಯಾರಿದ್ದಾರೆ ಈಶ್ವರೀಯ ಜ್ಞಾನ ಯಾರು ತಗೊಳೋದಿಲ್ವೋ ಈಶ್ವರನ ಜೊತೆ ಮತ್ತು ದೇವತೆಗಳ ಜೊತೆ ದ್ವೇಷ ಮಾಡುವವರು ಯಾರಿದ್ದಾರೆ ಆ ಭೂತ ಪ್ರೇತಗಳ ವಿನಾಶ ಆಗೋಗುತ್ತೆ ಅವರು ಈ ಸೃಷ್ಟಿಯಲ್ಲಿ ಹೊಸ ಸೃಷ್ಟಿಯಲ್ಲಿ ಇರಲಿಕ್ಕೆ ಲಾಯಕರಲ್ಲ ಆದ್ರಿಂದ ಅವ್ರಿಗೆ ಹೋಗ್ಬೇಕಾಗತ್ತೆ ಆದ್ರಿಂದ ಮಕ್ಕಳಾಗಿರುವಂತ ನಿಮಗ್ ಗೊತ್ತಿದೆ ವಿನಾಶ ಯಾಕಾಗತ್ತೆ ಅಂತ ಪ್ರಪಂಚಕ್ಕಂತೂ ಏನು ಗೊತ್ತಿಲ್ಲ ಯಾರೋ ಹೇಳಿದ್ರು ಕಲ್ಯಾಣಕ್ಕಾಗಿ ಅಂತ ಬಾಬಾ ಕೇಳ್ತಿದ್ದಾರೆ ಯಾರ ಕಲ್ಯಾಣಕ್ಕಾಗಿ ವಿನಾಶ ಮಕ್ಕಳಾಗಿರುವಂತ ನಿಮ್ಮ ಕಲ್ಯಾಣಕ್ಕಾಗತ್ತೆ ಮತ್ತೆ ಯಾವ ಪ್ರಪಂಚ ಸುಧಾರಣೆ ಆಗೋದಿಲ್ವೋ ಪಾಪಾಚಾರಿಗಳದು ಭ್ರಷ್ಟಾಚಾರಿಗಳದು ಅವ್ರಿಗಾಗಿ ವಿನಾಶ ಆಗಿದೆ ನಿಮ್ದಂತೂ ಕಲ್ಯಾಣನೇ ಆಗುತ್ತೆ ಪ್ರಪಂಚಕ್ಕಂತೂ ಏನು ಗೊತ್ತಿಲ್ಲ ಸರಿ ಮಹಾಭಾರತ ಯುದ್ಧದ ನಂತರ ಏನಾಗುತ್ತೆ ಅದ್ ಯಾರಿಗೂ ಗೊತ್ತಿಲ್ಲ ಅವರಂತೂ ತೋರಿಸಿದ್ದಾರೆ ಐದು ಪಾಂಡವರು ಉಳ್ಕೊಂಡ್ರು ಮತ್ತೆ ಅವರು ಕೂಡ ಬೆಟ್ಟದ ಮೇಲೆ ಏರಿ ನಷ್ಟವಾದರು ಹಾಗಾದ್ರೆ ಏನ್ ಲಾಭ ಆಯ್ತು ದ್ವಾಪರದ ಅಂತ್ಯದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧ ಆಯ್ತು ಮತ್ತೆ ಇಡೀ ಪ್ರಪಂಚ ವಿಧ್ವಂಸ ಆಗೋಯ್ತು ಐದು ಪಾಂಡವರು ಉಳ್ಕೊಂಡ್ರು ದ್ರೌಪದಿ ಉಳ್ಕೊಂಡ್ರು ಮತ್ತೆ ಅವ್ರ ಜೊತೆಗೆ ಒಂದು ನಾಯಿ ಉಳ್ಕೊಂತು ಮತ್ತೆ ಅವ್ರು ಯಾವಾಗ ಬೆಟ್ಟಕ್ಕೆ ಏರಲಿಕ್ಕೆ ಆರಂಭ ಮಾಡಿದ್ರು ಆಗ ನಷ್ಟ ಆದ್ರು ಆದ್ರಿಂದ ಏನಾದ್ರೂ ಲಾಭ ಆಯ್ತಾ ಏನು ಲಾಭ ತೋರಿಸಿಲ್ಲ ವಾಸ್ತವದಲ್ಲಿ ಆ ರೀತಿ ಅಲ್ಲ ಅಂದ್ರೆ ದ್ವಾಪರ ಯುಗದ ಅಂತ್ಯದಲ್ಲಿ ಪರಮಾತ್ಮ ಕೃಷ್ಣನ ವೇಷದಲ್ಲಿ ಬರ್ತಾರೆ ಅವರು ವಾಸ್ತವದಲ್ಲಿ ಬರೋದೇನೆ ಕಲಿಯುಗದ ಅಂತ್ಯದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಬರ್ತಾರೆ
ದ್ರೌಪದಿ
ಮತ್ತೆ ಐದು ಪಾಂಡವರು ಮತ್ತೆ ದ್ರೌಪದಿಯರು ಯಾರಿರ್ತಾರೋ ಅವ್ರಿಗೆ ಜ್ಞಾನ ತಿಳಿಸಿ ಮುಂದುವರಿಸ್ತಾರೆ ಎಷ್ಟು ಮುಂದುವರಿಸ್ತಾರೆ ಎಷ್ಟು ಮುಂದುವರಿಸ್ತಾರೆ ಅಂತ ಹೇಳಿದ್ರೆ ಅವರ ದೇಹಾಭಿಮಾನ ರೂಪಿ ಬಾಲ ಏನಿದೆಯೋ ಅದನ್ನ ನಷ್ಟ ಮಾಡ್ಕೊಂಡ್ಬಿಡ್ತಾರೆ ಈ ದೇಹಾಭಿಮಾನದಿಂದನೇ ಐದು ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಜನ್ಮ ತಗೊಳುತ್ತೆ ಈ ಐದು ವಿಕಾರಗಳನ್ನು ನಷ್ಟ ಮಾಡ್ಲಿಕ್ಕಾಗಿ
ಪರಮಾತ್ಮ ಈ ಧ್ಯಾನ
ಪರಮಾತ್ಮ ತಂದೆ ಈ ಜ್ಞಾನ ತಿಳಿಸ್ತಾರೆ ಯಾವ್ದರಿಂದ ಈ ದೇಹಾಭಿಮಾನ ನಾಶ ಆಗ್ಬಿಡ್ಲಿ ನಷ್ಟ ಆಗ್ಬಿಡ್ಲಿ ಆ ಜ್ಞಾನದ ಮೂಲಕ ದೇಹಾಭಿಮಾನವನ್ನು ನಷ್ಟ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಅದ್ ಹೇಗಾಗತ್ತೆ ಯಾವಾಗ ಬೆಟ್ಟದ ಮೇಲೆ ಏರ್ತಾರೋ ಆವಾಗ ಆಗುತ್ತೆ ಬೆಟ್ಟದ ಮೇಲೆ ಮೇಲೆ ಏರೋದು ಅಂದ್ರೆ ಉನ್ನತವಾಗಿರುವಂತ ಸ್ಥಿತಿ ಹೋಗೋದು. ಬೆಟ್ಟದ ಮೇಲೆ ಏರೋದು ಅಂತ ಹೇಳಿದ್ರೆ ಉನ್ನತವಾಗಿರುವಂತ ಸ್ಥಾನ ಹೋಗೋದು. ಶಿವನ ಮಂದಿರ ಯಾವಾಗ್ಲೂ ಉನ್ನತವಾಗಿರುವಂತ ಸ್ಟೇಜ್ ತೋರಿಸ್ತಾರೆ. ಇದರ ಅರ್ಥ ಏನಾಯ್ತು? ಅವ್ರು ಅಮರನಾಥಲ್ಲಿ ಕುತ್ಕೊಂಡಿದಾರ ಬೆಟ್ಟದ ಮೇಲೆ? ಇಲ್ಲ, ಅವರು ಉನ್ನತವಾಗಿರುವಂತ ಸ್ಥಿತಿಯಲ್ಲಿ ಇರ್ತಾರೆ. ಮಕ್ಕಳ ಹಿಂದೆ ಹಿಂದೆ ನಡೀತಾರೆ. ಆದ್ರೆ ಅವರು ಹಿಂದೆ ಹಿಂದೆ ಇದ್ರೆ ಕೂಡ ಬುದ್ಧಿಯೋಗದಿಂದ ಮೇಲಿರ್ತಾರೆ. ಮಕ್ಕಳನ್ನ ಮುಂದುವರಿಸ್ತಾರೆ. ಹೇಳುವುದರ ಅರ್ಥ ಏನು ಅಂದ್ರೆ, ಪರಮಾತ್ಮ ಯಾರಿದ್ದರು? ಮಹಾಭಾರಿ ಮಹಾಭಾರತದ ಯುದ್ಧದ ನಂತರ ಈ ರೀತಿ ಅಲ್ಲ, ಕಲಿಯುಗ ಬಂದ್ಬಿಡುತ್ತೆ, ಪಾಪಿ ಯುಗ ಬಂದ್ಬಿಡುತ್ತೆ. ಪಾಪಿ ಯುಗದ ಸ್ಥಾಪನೆ ಮಾಡಕ್ಕಾಗೋರ್ ಬರ್ತಾರೆ ಅನ್ನೋ ಮಾತಲ್ಲ. ಇಲ್ಲ, ಮತ್ತೆ ಭಗವಂತ ಬಂದು ಏನ್ ಲಾಭ ಆಯ್ತು? ಭಗವಂತ ಬರೋದೇ ಕಲಿಯುಗದ ಅಂತ್ಯದಲ್ಲಿ. ಮತ್ತೆ ಕಲಿಯುಗದ ಅಂತ್ಯದಲ್ಲಿ ಬಂದು ನಮ್ಮ ದೇಹಾಭಿಮಾನವನ್ನು ನಷ್ಟ ಮಾಡಿ ನಮ್ಮನ್ನ ದೇವತೆಯನ್ನ ಮಾಡ್ತಾರೆ. ಮಕ್ಕಳಾಗಿರುವಂತ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಕಲ್ಯಾಣಕಾರಿ ಕಾರ್ಯವನ್ನು ತಿಳ್ಕೊಂಡಿದ್ದೀರಾ. ನಮ್ಗೆ ಬಾಬಾ ಅವರ ಸಹಯೋಗ ಇದೆ. ನಿಮಗ್ ಗೊತ್ತಿದೆ ನಮ್ಗೆ ಯಾರ ಸಹಯೋಗ ಕೊಡ್ತಾರೆ ಅಂತ? ನಿಮಗ್ ಗೊತ್ತಿದೆ ಬಾಬಾ ಬಂದಿದ್ದಾರೆ. ಪತಿತರನ್ನು ಪಾವನ ಮಾಡಕ್ಕಾಗಿ ಬಂದಿದ್ದಾರೆ. ಆದ್ರಿಂದ ಮಕ್ಕಳಿಗೂ ಇದೇ ಸರ್ವಿಸ್ ಅನ್ನು ಮಾಡಿ ಉನ್ನತ ಪದವಿ ಅನ್ನೋದು ಪಡ್ಕೋಬೇಕು. ಯಾವ ಸರ್ವಿಸ್? ಅಂದ್ರೆ ತಂದೆಯನ್ನ ಕಾರ್ಯದಲ್ಲಿ, ಪತಿತರನ್ನು ಪಾವನ ಮಾಡುವಂತ ಕಾರ್ಯದಲ್ಲಿ ನಾವ್ ಹೇಗ್ ಸಹಯೋಗ ಕೊಡ್ಬೇಕು? ನಿಮಗ್ ಗೊತ್ತಿದೆ ಬಾಬಾ ಬಂದಿದ್ದಾರೆ. ಪತಿತರನ್ನು ಪಾವನ ಮಾಡಬೇಕು, ಕುರುಡರಿಗೆ ಊರ್ಗೋಲಾಗ್ಬೇಕು, ರಸ್ತೆ ತಿಳಿಸಲಾಗುತ್ತೆ. ಅಲಫ್ ಮತ್ತೆ ಬೇಯಿನ ರಸ್ತೆ ಆಗಿದೆ. ಅಲಫ್ ಮತ್ತೆ ಬೇಯಿನ ರಸ್ತೆ ಏನಾಗಿದೆ? ಅಲಫ್ ಅಂದ್ರೆ ಉರ್ದು ಅಲ್ಲಿ ನಿಂತಿರುವಂತ ಕೋಲ್ಗೆ ಹೇಳ್ತಾರೆ. ಬೇ ಎಂದರೆ ಬಿದ್ದಿರುವ ಕೋಲ್ಗೆ ಹೇಳ್ತಾರೆ. ನಿಂತಿರುವಂತ ಗೆರೆಯನ್ನು ಎಳೆದ್ರೆ ಅದು ಅಲಫ್ ಆಗೋಯ್ತು. ಬಿದ್ದಿರುವ ಗೆರೆಯನ್ನು ಎಳೆದ್ರೆ ಅದು ಬೇ ಆಗೋಯ್ತು.
ಅಲಫ್ ಬೇ ಪೇ ತೇ ಸೇ.
ಯಾವ ರೀತಿ ಹಿಂದಿಯಲ್ಲಿ ಅ ಆ ಇ ಉ ಕ ಕ ಗ ಗ ನ? ಇಂಗ್ಲಿಷ್ ಅಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಅಕ್ಷರಗಳಿರುತ್ತೆ ಅಲ್ವಾ? ಅದೇ ರೀತಿ ಉರ್ದು ಅಲ್ಲಿ ಮೊದಲನೇ ಅಕ್ಷರ ಆಗಿದೆ ಅಲಫ್. ಅಲಫ್ ಅಂತ ಹೇಳಿದ್ರೆ ನಿಂತಿರುವಂತ ಕೋಲು. ಅಂದ್ರೆ ಯಾವ ಆತ್ಮ ಆದಿಯಿಂದ ಅಂತ್ಯದವರೆಗೂ ಪುರುಷಾರ್ಥಿ ಜೀವನದಲ್ಲಿ ತಂದೆಯನ್ನ ಪಾರ್ಟ್ ಯಾವಾಗ ಮಾಡುತ್ತೋ,
ಪರಮಾತ್ಮ ಪಾರ್ಟ್ ಬಜಾತಿ ಹೈ,
ಪರಮಾತ್ಮನ ಪಾರ್ಟ್ ಏನ್ ಮಾಡುತ್ತೋ,
ಜಿಸ್ ಆತ್ಮ ದ್ವಾರಾ ಪರಮಾತ್ಮ ಪರಮಾತ್ಮ ಪಾರ್ಟ್ ಬಜಾತಿ,
ಯಾವ ಆತ್ಮ ಮೂಲಕ ಪರಮಾತ್ಮ ಪರಮಾತ್ಮನ ಪಾರ್ಟ್ ಅನ್ ಮಾಡ್ತಾರೋ. ಯಾಕೆಂದ್ರೆ ಪರಮಾತ್ಮ ಅಂತೂ ಜ್ಯೋತಿ ಬಿಂದು ಆಗಿದ್ದಾರೆ. ಅವರು ನಿಂತಿರುವಂತ ಕೋಲು ಅಲ್ಲ, ಬಿದ್ದಿರುವಂತ ಕೋಲು ಅಲ್ಲ. ನಿಂತಿರುವಂತ ಕೋಲಾಗಿದ್ದರೆ ಈ ಸೃಷ್ಟಿಯ ಮೊದಲನೇ ಆತ್ಮ. ಅವ್ರಿಗೆ ರಾಮ್ ಅಂತ ಹೇಳಲಾಗುತ್ತೆ.
जिसे सृष्टि में दूसरे दूसरे धर्म वाले कहते हैं एडम।
और गागी सृष्टियली बेरे बेरे धर्म दौर एडम अंत हेल्तारे।
आदम
आदम
आदि पुरुष
सृष्टिय आदि पुरुष।
हिंदू मुस्लिम कहते हैं आदि देव शंकर।
हिंदू गळल्ली अवर्ना आदि देव शंकर अंत हेल्तारे।
तो वो सृष्टि के आदि पुरुष में वो निराकार ज्योतिबिंदु प्रवेश करता है।
आदरिंद ई सृष्टिय आदि पुरुषनल्ली आ निराकार ज्योतिबिंदु प्रवेश माड्तारे।
वो जब परमात्मा पार्टी के रूप में संसार में प्रत्यक्ष होता है।
और यावाग परमात्मा पार्टी न रूप दली प्रपंच दल प्रत्यक्ष आगतारे।
ब्रह्मा की दुनिया के बीच में
ब्राह्मणर प्रपंच दल मध्य
दली
आग और निंतिरुवंत कोलिन रूप दल तोरसलागिदे। आगिंदने अवर्गे अलफ अंत हेळलागुत्ते। अलफ अंत हेळिद्रे आदियिंद अंत्यदवर्गू निंतिरोरु।
जितने भी सितारे हैं
एष्टेल्ला नक्षत्रगळिद्यो अदेल्लानू सुत्तुत्ते। ओंबत्तु लक्ष नक्षत्रगळु
एक सितारा ऐसा है जो अपनी जगह पर खड़ा रहता है।
ಒಂದು ನಕ್ಷತ್ರ ಹೇಗಿದೆ ಅಂದ್ರೆ ತನ್ನ ಸ್ಥಾನದಲ್ಲಿ ನಿಂತಿರುತ್ತೆ। ಯಾವ ನಕ್ಷತ್ರ? ಧ್ರುವತಾರ। ಧ್ರುವತಾರ ತನ್ನ ಸ್ಥಾನದಲ್ಲಿ ಅಟಲವಾಗಿರುತ್ತೆ, ಅಖಂಡವಾಗಿರುತ್ತೆ।
ಮೂಲ ಪರಮಾತ್ಮ ಶಿವನ ಸಾಕಾರ ಸ್ವರೂಪ।
ಆದ್ರಿಂದ ಅವರೇನೆ ಪರಮಾತ್ಮ ಶಿವನ ಸಾಕಾರ ಸ್ವರೂಪ ಆಗಿದ್ದಾರೆ।
जिसे शंकर कहा जाता है।
यार ना शंकर अंत हेळलागुत्ते।
वो है अलफ।
और आगिदरे अलफ।
और बे
मते बे
परांडा कौन है?
बिद्दिरुव कोल यारादरु
वो अलफ जिसका आधार लेता है नई सृष्टि बनाने के लिए।
आ अलफ यार आधार तगोंतारो उस सृष्टि स्थापने माडकागि
नई सृष्टि की दुनिया बनाने के लिए जिसका आधार लेता है।
ಹೊಸ ಸತ್ಯುಗಿ ಪ್ರಪಂಚವನ್ನು ಸ್ಥಾಪನೆ ಮಾಡಕ್ಕಾಗಿ ಯಾರ ಆಧಾರವನ್ನು ತಗೊಂತಾರೋ ಅವರಾಗಿದ್ದಾರೆ ಬ್ರಹ್ಮ। ತಾಯಿಲ್ಲದೆ ಸೃಷ್ಟಿ ರಚನೆ ಮಾಡಕ್ಕಾಗೋದಿಲ್ಲ। ಬ್ರಹ್ಮನ ಅರ್ಥನೇ ಆಗಿದೆ ಬ್ರಹ್ಮ ಅಂದ್ರೆ ದೊಡ್ಡ, ಮಾ ಅಂದ್ರೆ ತಾಯಿ, ದೊಡ್ಡ ತಾಯಿ। ಆದ್ರಿಂದ ಈ ಸೃಷ್ಟಿಯ ಅತಿ ದೊಡ್ಡ ತಾಯಿಯಾಗಿದ್ದಾರೆ ಬ್ರಹ್ಮ। ಬ್ರಹ್ಮನ ಮೂಲಕ ಬ್ರಾಹ್ಮಣ ಮಕ್ಕಳಿಗೆ ಜನ್ಮ ಸಿಗುತ್ತೆ। ಹೊಸ ಸೃಷ್ಟಿ ಸ್ಥಾಪನೆ ಆಗುತ್ತೆ। ಬ್ರಹ್ಮನ ಮೂಲಕ ಬ್ರಾಹ್ಮಣ ಮಕ್ಕಳಿಗೆ ಜ್ಞಾನದ ಹಾಲು ಸಿಗುತ್ತೆ, ಪಾಲನೆ ಸಿಗುತ್ತೆ। ಅಂತ ಬ್ರಾಹ್ಮಣ ಮಕ್ಕಳು
ಶ್ರೇಷ್ಠ ಗುರು ವಶಿಷ್ಠ ವಿಶ್ವಾಮಿತ್ರರಿಗೆ ಬ್ರಾಹ್ಮಣ ಬಂತೆ।
ಅದರಲ್ಲಿ ಯಾರು ಶ್ರೇಷ್ಠ ಗುರು ವಶಿಷ್ಠ ವಿಶ್ವಾಮಿತ್ರರಂತ ಬ್ರಾಹ್ಮಣರಾಗ್ತಾರೆ? ಅವ್ರಿಗೆ ಶಂಕರನ ಮೂಲಕ ಸಂವರ್ಧನೆ ಸಿಗುತ್ತೆ। ಮತ್ತೆ ಅತ್ಯಾಚಾರಿ ಬ್ರಾಹ್ಮಣರ ವಿನಾಶ ಆಗೋಗುತ್ತೆ, ರಾವಣ ಕುಂಭಕರ್ಣ ಮೇಘನಾಥ್ ನಂತ ಬ್ರಾಹ್ಮಣರದು। ಇದೇನ್ ಕಬ್ಬಣದ ಬಾಣವನ್ನು ಹೊಡೆದು ಅವ್ರಿಗೆ ಗಾಯ ಮಾಡುವಂತ ಮಾತಲ್ಲ। ಪ್ರಪಂಚದ ದೊಡ್ಡ ದೊಡ್ಡ ಮಹಾತ್ಮರಿರ್ತಾರೆ, ಅವರು ಕೂಡ ಈ ಮಾತನ್ನು ಕಲ್ಸೋದಿಲ್ಲ, ಪರಸ್ಪರದಲ್ಲಿ ಹೊಡೆದಾಡಿ ಅಂತ। ಮತ್ತೆ ಭಗವಂತ ಬಂದು ಒಡ್ದಾಡೋದ್ ಹೇಗ್ ಕಲಿಸ್ತಾರೆ? ಇಲ್ಲಾಂದ್ರೆ ಬಂದು ಒಡ್ದಾಡ್ತಾರ? ಇಲ್ಲ, ಅವರಂತೂ ಜ್ಞಾನದ ಮಾತನ್ ಬಂದ್ ಹೇಳ್ತಾರೆ, ಜ್ಞಾನದ ಬಾಣ ನೋಡಿತಾರೆ। ಆ ಜ್ಞಾನದ ಬಾಣಗಳಿಂದ ಆ ಅಸುರಿ ಆತ್ಮಗಳಿಗೆ ಛಿದ್ರ ಛಿದ್ರ ಆದ್ವಿ ಅಂತ ಹೇಳಿ ಅನುಭವ ಆಗುತ್ತೆ। ಅವ್ರ ಮನಸ್ಸಿಗೆ ದುಃಖ ಉಂಟಾಗುತ್ತೆ, ಅವ್ರಿಗೆ ಗಾಯ ಉಂಟಾಗುತ್ತೆ। ಒಂದು ಇಲ್ಲಾಂದ್ರೆ ಅವರು ತಮ್ಮ ಪಾಪ ಕರ್ಮಗಳನ್ನು ಬಿಡ್ಲಿಕ್ಕಾಗಿ ವಿವಶರಾಗ್ಬಿಡ್ತಾರೆ।
ಅಕುಂತ ದೇವತಾ ಬಂದ ಜಾತಿ ಇದೆ,
ಅಸುರರಿಂದ ದೇವತೆಗಳಾಗ್ಬಿಡ್ತಾರೆ. ಇಲ್ಲ ಅಂದ್ರೆ ಈ ಪ್ರಪಂಚದಿಂದನೇ ಅವ್ರಿಗೆ ಹೋಗ್ಬೇಕಾಗತ್ತೆ. ಅವರು ಈ ಪ್ರಪಂಚದಿಂದ ಹೊರಟೋಗ್ಬಿಡ್ತಾರೆ. ಸತ್ಯುಗಿ ತ್ರೇತಾಯುಗಿ ಪ್ರಪಂಚ ಏನಿದ್ಯೋ ಅದ್ರಲ್ಲಿ ಅವ್ರು ಬರ್ಲಿಕ್ಕೆ ಯೋಗ್ಯರಲ್ಲ. ಆದ್ರಿಂದನೇ ಪ್ರಪಂಚದ ಜನಸಂಖ್ಯೆ ಕಡಿಮೆ ಆಗೋಗುತ್ತೆ. ಆದ್ರಿಂದ ಈ ಸರ್ವಿಸ್ ಮಕ್ಕಳಾಗಿರುವಂತ ನಿಮಗ್ ಮಾಡಬೇಕಾಗಿದೆ. ಅಲಫ್ ಮತ್ತೆ ಬೇಯಿನ ಜ್ಞಾನ ಕೊಡಬೇಕು. ಅಲಫ್ ಯಾರು ಮತ್ತೆ ಬೇ ಯಾರು? ಈ ಎರಡು ಆತ್ಮಗಳಾಗಿದ್ದಾರೆ, ಅಲಫ್ ಮತ್ತೆ ಬೇ, ರಾಮ ಮತ್ತೆ ಕೃಷ್ಣ. ಕೃಷ್ಣನ ಆತ್ಮ ಕಲಿಯುಗದ ಅಂತ್ಯದಲ್ಲಿ ಬ್ರಹ್ಮನ ರೂಪದಲ್ಲಿ ಕಾರ್ಯ ಮಾಡುತ್ತೆ. ಮತ್ತೆ ರಾಮನ ಆತ್ಮ ಶಂಕರನ ರೂಪದಲ್ಲಿ ಕಾರ್ಯ ಮಾಡುತ್ತೆ. ರಾಮ ಮತ್ತು ಕೃಷ್ಣ ಇವರು ಧನಾತ್ಮಕ ಋಣಾತ್ಮಕ ಆತ್ಮಗಳಾಗಿದ್ದಾರೆ. ಹೇಗೆ ಅಂದ್ರೆ ಕರೆಂಟಿನ ನೆಗೆಟಿವ್ ಮತ್ತೆ ಪಾಸಿಟಿವ್ ವೈರ್ ಗಳಿರುತ್ತೆ. ಎರಡು ಯಾವಾಗ ಸೇರುತ್ತೋ ಆಗ ಕರೆಂಟಿನ ಕೆಲಸ ಯಂತ್ರಗಳು ಕೆಲಸ ಮಾಡುತ್ತೆ. ಅದೇ ರೀತಿ ಈ ಸೃಷ್ಟಿಯ ಪರಿವರ್ತನೆ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ರಾಮಕೃಷ್ಣ ಆತ್ಮಗಳ ಸಂಸ್ಕಾರ ಮಿಲ್ಲ ಆಗಿ ಒಂದಾಗತ್ತೆ. ಇಬ್ರು ಆತ್ಮಗಳು ತಮ್ಮ ಸಂಯೋಗಿನಿ ಶಕ್ತಿಯರ ಮೂಲಕ ಈ ಸೃಷ್ಟಿ ಮೇಲೆ ಪಾಲನೆಯ ಕಾರ್ಯ ಮಾಡುತ್ತಾರೆ. ಆದ್ರಿಂದ ಈ ಹೊಸ ಸೃಷ್ಟಿಯ ಪಾಲನೆಯ ಕಾರ್ಯ ಅಲಫ್ ಮತ್ತೆ ಬೇಯಿನ ಆತ್ಮಗಳ ಮೂಲಕ ಆಗುತ್ತೆ. ಅಷ್ಟೇ, ಈ ಓದು ಬಹಳ ಸಹಜ ಆಗುತ್ತೆ. ಒಂದ್ ವೇಳೆ ಇವರಿಬ್ಬರನ್ನ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಯಾರ್ಯಾರನ್ನ? ರಾಮನ್ನ ಮತ್ತೆ ಕೃಷ್ಣನ್ನ. ಬ್ರಹ್ಮನನ್ನು ಮತ್ತೆ ಶಂಕರನ ರಹಸ್ಯವನ್ನು ತಿಳ್ಕೊಂಡ್ಬಿಟ್ರಿ ಅಂದ್ರೆ ಇಬ್ಬರ ಮಿಲನದಿಂದ ವಿಷ್ಣು ತಯಾರಾಗೋಗ್ತಾರೆ. ಇಬ್ಬರ ಮಿಲನದಿಂದ
ವಿಷ್ಣು ತಯಾರ
ಆಗ ವಿಷ್ಣು ತಯಾರಾಗ್ಬಿಡ್ತಾರೆ. ವಿಷ್ಣು ನಾಲ್ಕು ಭುಜ ಉಳ್ಳುವಂತ ವ್ಯಕ್ತಿ ಏನಿಲ್ಲ. ನಾಲ್ಕು ಭುಜ ಉಳ್ಳುವಂತ ವ್ಯಕ್ತಿ ಇದ್ದಿದ್ರೆ ಇವತ್ತನು ಈ ಪ್ರಪಂಚದಲ್ಲಂತ ವ್ಯಕ್ತಿ ಸಿಕ್ಕಿರ್ಬೇಕಾಗಿತ್ತು. ನಾಲ್ಕು ಭುಜ ಉಳ್ಳುವಂತ ವ್ಯಕ್ತಿ ಇರೋದಿಲ್ಲ. ಇದೊಂದು ರೂಪಕ ಆಗಿದೆ ತಿಳಿಸ್ಲಿಕ್ಕಾಗಿ. ನಾಲ್ಕು ಭುಜಗಳಂದ್ರೆ ನಾಲ್ಕು ಆತ್ಮಗಳು ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೆ. ನಾಲ್ಕು ಆತ್ಮಗಳು ಪರಮಾತ್ಮನ ಕಾರ್ಯಕ್ಕೆ ಸಹಯೋಗಿ ಆಗ್ತಾರೆ. ಇಬ್ಬರ ಆತ್ಮಗಳಾಗಿದ್ದಾರೆ ರಾಮ ಮತ್ತು ಕೃಷ್ಣ, ಮತ್ತೆ ಇಬ್ರು ಅವರ ಸಂಯೋಗಿನಿ ಶಕ್ತಿಯರಾಗಿದ್ದಾರೆ. ರಾಮನ ಸಂಯೋಗಿ ಶಕ್ತಿ ಸೀತಾ, ಮತ್ತೆ ಕೃಷ್ಣನ ಸಂಯೋಗಿ ಶಕ್ತಿ ರಾಧಾ. ಈ ನಾಲ್ಕು ಆತ್ಮಗಳ ಸ್ವಭಾವ ಸಂಸ್ಕಾರದ ಕಾಂಬಿನೇಷನ್ ಆಗಬಹುದು. ಯಾವಾಗ ಪರಮಾತ್ಮ ತಂದೆ ಬರ್ತಾರೆ ಜ್ಞಾನ ಅಂತ ತಿಳಿಸ್ತಾರೋ ಆಗ, ಅದರ ಮುಂದೆ ಅಂತೂ ಕಲಿಯುಗದಲ್ಲಿ ಎಲ್ಲರ ಸಂಸ್ಕಾರ ಘರ್ಷಣೆ ಮಾಡ್ಕೊಳ್ಳುತ್ತೆ.
कोई भी स्त्री पुरुष नहीं है धरती पर जिसके संस्कार चक्राती न हो, सब दुखी हो रहे हैं।
ಈ ಸೃಷ್ಟಿಯಲ್ಲಿ ಯಾವುದೇ ಸ್ತ್ರೀ ಮತ್ತೆ ಪುರುಷನ ಮಧ್ಯದಲ್ಲಿ ಘರ್ಷಣೆ ಇಲ್ದಿರ ಇಲ್ಲ, ಯಾರು ದುಃಖಿ ಆಗ್ದಿರ ಇಲ್ಲ. ಅಂತ್ಯದಲ್ಲಿ ಸೃಷ್ಟಿಯ ಸ್ಥಿತಿ ಯಾವಾಗ ಈ ರೀತಿ ಆಗ್ಬಿಡುತ್ತೋ, ಆಗ ಪರಮಾತ್ಮ ತಂದೆ ಬಂದು ಮಕ್ಕಳಾಗಿರುವಂತ ನಮ್ಮನ್ನ ವಿಷ್ಣು ಚತುರ್ಭುಜದ ರೂಪದಲ್ಲಿ ತಯಾರು ಮಾಡ್ತಾರೆ. ಹೇಳ್ತಾರೆ, ನೀವು ವೈಷ್ಣವ ಕುಲದವರಾಗಿದ್ದೀರಾ, ನೀವು ಪರಸ್ಪರದಲ್ಲಿ ಘರ್ಷಣೆ ಮಾಡ್ಕೋಬೇಡಿ, ನೀವು ಪರಸ್ಪರದಲ್ಲಿ ಪ್ರೀತಿಯಾಗಿರಿ. ಅಂತ ಹೊಸ ಸೃಷ್ಟಿಯಿಂದ ತಯಾರು ಮಾಡಕ್ಕಾಗಿ ನಾನು ಬಂದಿದ್ದೀನಿ. ಆದ್ರಿಂದ ಮಕ್ಕಳಾಗಿರುವಂತ ನಿಮಗೆ ಇದೇ ಸರ್ವಿಸ್ ಅನ್ನು ಮಾಡಿ ಉನ್ನತ ಪದವಿಯನ್ನು ಪಡ್ಕೋಬೇಕು. ವಿದ್ಯೆ ಬಹಳ ಸಹಜ ಆಗಿದೆ. ಇದು ಸೃಷ್ಟಿ ರೂಪಿ ವೃಕ್ಷ ಆಗಿದೆ. ಯಾವುದು ನಿಮ್ ಮುಂದೆ ನಿಂತಿದೆ? ಮತ್ತೆ ತ್ರಿಮೂರ್ತಿ ಚಿತ್ರ ಇದರಲ್ಲಿ ನಂಬರ್ ಒನ್ ಆಗಿದೆ. ತ್ರಿಮೂರ್ತಿ ಚಿತ್ರ ಅಂದ್ರೆ ಯಾವುದು?
ಬ್ರಹ್ಮ
ವಿಷ್ಣು ಶಂಕರ್. ಇವರು ಮೂರು ದೇವತೆಯರಾಗಿದ್ದಾರೆ. ಸಾಕಾರದಲ್ಲಿ ಯಾರ ಚಿತ್ರ ತಯಾರಾಗುತ್ತೆ? ಶಿವ ಅಂತೂ ನಿರಾಕಾರ ಆಗಿದ್ದಾರೆ, ಜ್ಯೋತಿ ಬಿಂದು ಆಗಿದ್ದಾರೆ. ಆ ಜ್ಯೋತಿ ಬಿಂದು ಈ ಮೂರು ದೇವತೆಯರ ಮೂಲಕ ಕಾರ್ಯ ಮಾಡ್ತಾರೆ. ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯ ಸ್ಥಾಪನೆ, ಶಂಕರನ ಮೂಲಕ ಹಳೆ ಸೃಷ್ಟಿಯ ವಿನಾಶ, ಮತ್ತೆ ವಿಷ್ಣುವಿನ ಮೂಲಕ ಹೊಸ ಸತ್ಯುಗಿ ಸೃಷ್ಟಿಯ ಪಾಲನೆ. ಆದ್ರಿಂದ ತ್ರಿಮೂರ್ತಿ ಚಿತ್ರ ನಂಬರ್ ಒನ್ ಆಗಿದೆ. ಅವರು ಶಿವನ ಜೊತೆಗಿದ್ದಾರೆ. ಎಲ್ಲಿವರೆಗೂ ಶಿವ ಅವರಲ್ಲಿ ಪ್ರವೇಶ ಮಾಡಿಲ್ವೋ
ತ್ರಿಮೂರ್ತಿ
ಅಲ್ಲಿವರೆಗೂ ತ್ರಿಮೂರ್ತಿ ಆಗೋದಿಲ್ಲ. ಆ ಮೂರು ಆತ್ಮಗಳು ಕಾರ್ಯ ಮಾಡಲಿಕ್ಕಾಗಿ ಯಾವಾಗ ಸಕ್ರಿಯರಾಗ್ತಾರೆ? ಯಾವಾಗ ಅವರಲ್ಲಿ ಶಿವತತ್ವ ಪ್ರವೇಶ ಆಗುತ್ತೋ ಆಗ ತ್ರಿಮೂರ್ತಿ ಪ್ರಸಿದ್ಧಿಯಾಗಿದೆ. ಶಿವ ಪರಮಾತ್ಮ ಆಗಿದ್ದಾರೆ. ಆದ್ರಿಂದ ಅವರೆಲ್ಲಕ್ಕಿಂತ ಶ್ರೇಷ್ಠ ಆದ್ರಲ್ವಾ? ಯಾರ್ಯಾರಿಗಿಂತ ಶ್ರೇಷ್ಠ ಆದ್ರು? ಭಕ್ತಿ ಮಾರ್ಗದಲ್ಲೂ ಹೇಳ್ತಾರೆ, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಇವರಂತೂ ಮೂರು ದೊಡ್ಡ ದೊಡ್ಡ ಗುರುಗಳಾಗ್ಬಿಟ್ರು. ಆದ್ರೆ ಇವ್ರಿಗಿನ್ನ ಉನ್ನತವಾಗಿರೋರು ಯಾರು? ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ. ಯಾರಿಗೆ ಶಿವ ಅಂತ ಹೇಳ್ತಾರೆ ಅವರು ಎಲ್ಲಕ್ಕಿಂತ ಉನ್ನತವಾದವರು. ತಸ್ಮೈ ಶ್ರೀ ಗುರುವೇ ನಮಃ. ಯಾರು ಎಲ್ಲಕ್ಕಿಂತ ಉನ್ನತವಾದ ಪರಂಬ್ರಹ್ಮ ಆಗಿದ್ದಾರೆ ಅವರ ಮುಂದೆ ಯಾವಾಗ ನಾವು ಕಲೆನ್ ಬಾಗಿಸ್ತೀವೋ ಆಗ ನಮ್ಮ ಕಲ್ಯಾಣ ಆಗೋಗುತ್ತೆ. ರಾಮಕೃಷ್ಣ ಆತ್ಮಗಳೇ ಒಂದ್ ವೇಳೆ ಉನ್ನತವಾದವರಾಗಿದ್ದರೆ ಅವರು ಕೂಡ ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಪಾರ್ಟ್ ಮಾಡ್ತಾ ಇರ್ತಾರೆ. ಜನನ ಮರಣ ಚಕ್ರದಲ್ಲಿ ಬರ್ತಾ ಇರ್ತಾರೆ, ಕೆಳಗಡೆ ಬೀಳ್ತಾ ಇರ್ತಾರೆ. ಅವರು ಸ್ವಯಂ ಕೆಳಗಡೆ ಬೀಳ್ತಾರೆ, ಬೇರೆಯವರು ಕೂಡ ಕೆಳಗಡೆ ಬೀಳ್ತಾ ಇರ್ತಾರೆ. ಪ್ರಪಂಚದ ಉತ್ಥಾನ ಅಂತೂ ಆಗೋದಿಲ್ಲ. ಆದ್ರೆ ಪರಮಾತ್ಮ ಶಿವ ಯಾವಾಗ ಬರ್ತಾರೆ, ರಾಮಕೃಷ್ಣ ಆತ್ಮಗಳ ಮೂಲಕ ಕಾರ್ಯವನ್ನು ಮಾಡಿಸ್ತಾರೆ, ಆಗ ಪ್ರಪಂಚದ ಕಲ್ಯಾಣ ಆಗೋಗುತ್ತೆ. ಆದ್ರಿಂದ ತ್ರಿಮೂರ್ತಿ ನಂಬರ್ ಒನ್ ಆಗಿದೆ, ಅವರು ಶಿವನ ಜೊತೆಗಿದ್ದಾರೆ. ಮತ್ತೆ ಈ ತ್ರಿಮೂರ್ತಿ ಪ್ರಸಿದ್ಧಿ ಆಗಿದೆ. ಹೇಗೆ ಪ್ರಸಿದ್ಧ ಆಗಿದೆ? ಭಾರತ ವರ್ಷದಲ್ಲಂತೂ ವಿಶೇಷವಾಗಿ ಪ್ರಸಿದ್ಧ ಆಗಿದೆ. ಇವತ್ತಿನ ನೋಟ್ಸ್ ಏನಿದೆಯೋ ಅದರ ಮೇಲೂ ಮೂರು ಸಿಂಹಗಳ ಚಿತ್ರವನ್ನು ತೋರಿಸ್ತಾರೆ. ಅದಕ್ಕೆ ಅಶೋಕ ಸ್ತಂಭ ಅಂತ ಹೇಳ್ತಾರೆ. ಅಶೋಕ ಸ್ತಂಭ ಅಂದ್ರೆ ಅಂತ ಒಂದು ಸ್ತಂಭ, ಅಂತ ಉನ್ನತವಾಗಿರುವಂತ ಸಿಂಬಲ್. ಆ ಮೂರು ಆತ್ಮಗಳ ಜ್ಞಾನ ಯಾರ ಬುದ್ಧಿಯಲ್ಲನ ಧಾರಣೆ ಆಗೋಯ್ತು ಅಂತ ಹೇಳಿದ್ರೆ ಶೋಕ ರೋಗ ಅನ್ನೋದು ಇರೋದಿಲ್ಲ. ಮೂರು ದೇವತೆಗಳ ಜ್ಞಾನ ಒಂದ್ ವೇಳೆ ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಆಗ ರೋಗ ಶೋಕ ಹಾರೋಗುತ್ತೆ. ಬ್ರಾಹ್ಮಣ ಜನರು ಅದನ್ನು ಮೂರು ಜನಿವಾರದ ರೂಪದಲ್ಲಿನೂ ಧಾರಣೆ ಮಾಡ್ಕೊಂತಾರೆ. ಇದು ಮೂರು ದಾರಗಳಾಗಿದೆ, ಜ್ಞಾನದ ಮೂರು ದಾರಗಳು. ಆ ಮೂರು ದಾರಗಳನ್ನು ಬ್ರಹ್ಮ ಗಂಟಿನ ಜೊತೆಗೆ ಕಟ್ಟಲಾಗುತ್ತದೆ. ಆ ಬ್ರಹ್ಮ ಯಾರು? ಪರಂ ಬ್ರಹ್ಮ. ಅದೇ ಶಿವ. ಆ ಮೂರು ದಾರಗಳನ್ನು ಜನಿವಾರದ ರೂಪದಲ್ಲಿ ಧಾರಣೆ ಮಾಡ್ಕೊಂತಾರೆ. ಯಾವಾಗ ಧಾರಣೆ ಮಾಡಿಸಲಾಗುತ್ತೋ ಆವಾಗ ಹೇಳಲಾಗುತ್ತೆ ಈಗ ಇವರು ಪಕ್ಕಾ ಬ್ರಾಹ್ಮಣ ಆಗ್ಬಿಟ್ರು ಅಂತ. ಆದ್ರಿಂದ ಅವರಂತೂ ದಾರಗಳನ್ನು ಧಾರಣೆ ಮಾಡ್ಕೊಂಡ್ಬಿಡ್ತಾರೆ. ಜೀವನದಲ್ಲಿ ಬರೀ ದಾರ ಮಾತ್ರ ಧಾರಣೆ ಮಾಡ್ಕೊಳೋದ್ರಿಂದ ಪರಿವರ್ತನೆ ಆಗೋದಿಲ್ಲ. ಪರಿವರ್ತನೆ ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಆ ಮೂರು ದಾರಗಳು ಬ್ರಹ್ಮ ವಿಷ್ಣು ಶಂಕರಿನ ಜ್ಞಾನದ ದಾರಗಳು ಅದು ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡ್ಬೇಕು. ಆ ಜ್ಞಾನವನ್ನು ಮನುಷ್ಯ ಮಾತ್ರರು ತನ್ನ ಜೀವನದಲ್ಲಿ ಧಾರಣೆ ಮಾಡ್ಕೊಂಡ್ಬಿಡ್ಬೇಕು. ಅಂತ ಪಕ್ಕಾ ಬ್ರಾಹ್ಮಣ ಆಗ್ಬಿಡ್ಬೇಕು. ಬರೀ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ಬಿಟ್ಟು ಮುರುಳಿ ಕೇಳೋದು, ಮುರುಳಿ ಓದೋದು, ಬೇರೆಯವ್ರಿಗೆ ಹೇಳೋದು, ಅದರಿಂದ ಕೆಲಸ ನಡೆಯೋದಿಲ್ಲ. ಕೆಲಸ ಯಾವಾಗ ಆಗತ್ತೆ ಅಂದ್ರೆ ಬ್ರಹ್ಮ ಈ ಸೃಷ್ಟಿಯಲ್ಲಿ ಯಾರು? ಬ್ರಹ್ಮನ ಪ್ರಾಕ್ಟಿಕಲ್ ಪಾರ್ಟ್ ಮಾಡೋರು ಈ ಸೃಷ್ಟಿ ಮೇಲೆ ಯಾರು? ಬ್ರಹ್ಮ ಯಾರಾಗಿದ್ದಾರೆ? ಯಾರ ಮೂಲಕ ಸ್ವರ್ಗದ ಹೊಸ ಪ್ರಪಂಚದ ಗೇಟು ತೆರೆಯುತ್ತೆ? ಅವರ ಪರಿಚಯ ಆಗ್ಬಿಡ್ಬೇಕು.
ಶಂಕರ್
ಶಂಕರ್ ಯಾರು? ಯಾವ ಶಂಕರಿನ ಮೂಲಕ ಆಟಮಿಕ್ ವಿನಾಶ ಆಗಿ ಈ ಸೃಷ್ಟಿಯಲ್ಲಿ ಅಸುರರ ವಿನಾಶ ಆಗ್ಬಿಡ್ಬೇಕು. ಅದಕ್ಕಿಂತ ಮೊದಲು ಬ್ರಾಹ್ಮಣರ ಪ್ರಪಂಚದಲ್ಲಿ ಅತ್ಯಾಚಾರಿ ಬ್ರಾಹ್ಮಣರು ಯಾರಿದ್ದಾರೋ ರಾವಣ ಕುಂಭಕರ್ಣ ಮೇಘನಾಥನ ರೀತಿ ಇಂಥ ಕಾರ್ಯ ಮಾಡುವಂತ ಶಂಕರನ ಆತ್ಮ ಯಾರಿದ್ದಾರೋ ಯಾರು ರಾಮನ ಆತ್ಮ ಆಗಿದ್ದಾರೆ ಆ ರಾಮನ ಆತ್ಮನ ಗುರುತಿಸೋದು ಬುದ್ಧಿಯಲ್ಲಿ ಆ ಜ್ಞಾನ ಸೂತ್ರವನ್ನು ಧಾರಣೆ ಮಾಡ್ಕೋಬೇಕು. ಮೂರನೇ ರೂಪ ಯಾವುದು ಅಂತ ಹೇಳಿದ್ರೆ ಯಾರು ಇಬ್ಬರಲ್ಲಿನೂ ನ್ಯೂಟ್ರಲ್ ಆಗಿರ್ತಾರೆ. ಬ್ರಹ್ಮನ ತರ ಪ್ರೀತಿನೂ ತುಂಬಿರುತ್ತೆ ಮತ್ತೆ ಶಂಕರನ ರೀತಿ ಸ್ಟ್ರಿಕ್ಟ್ ಆಗೂ ಇರ್ತಾರೆ. ಎಲ್ಲಿ ಪ್ರೀತಿನ ಅವಶ್ಯಕತೆ ಇದೆಯೋ ಅಲ್ಲಿ ಪ್ರೀತಿ ಮಾಡ್ತಾರೆ. ಎಲ್ಲಿ ಕಠೋರತನದ ಅವಶ್ಯಕತೆ ಇದೆಯೋ ಅಲ್ಲಿ ಸ್ಟ್ರಿಕ್ಟ್ ಆಗ್ಬಿಡ್ತಾರೆ, ಕಠೋರ ಆಗ್ಬಿಡ್ತಾರೆ. ಆದ್ರಿಂದ ಆ ಇಬ್ಬರ ಸಮೂಹ ವಿಷ್ಣು ಆಗಿದ್ದಾರೆ. ಇಬ್ಬರದು ಯಾವಾಗ ಬ್ಯಾಲೆನ್ಸ್ ಆಗುತ್ತೋ ಹೇಗಂದ್ರೆ ಸ್ವರ್ಗದ ಸ್ಥಾಪನೆಯ ಕಾರ್ಯ ಆರಂಭ ಆಗೋಗುತ್ತೆ. ಹೊಸ ಸೃಷ್ಟಿಯಲ್ಲಿ ಆ ವಿಷ್ಣುವಿನ ಪಾಲನೆಯ ರಾಜ್ಯ ನಡೆಯುತ್ತೆ. ಆ ಮೂರು ಶರೀರ ರೂಪಿ ವಸ್ತ್ರ ಆಗಿದ್ದರೆ ಅವ್ರನ್ನ ನಾವು ತಿಳ್ಕೋಬೇಕಾಗಿದೆ. ಅಂದ್ರೆ ಈ ಸೃಷ್ಟಿ ಮೇಲೆ ಆ ಮೂರು ಶರೀರ ರೂಪಿ ವಸ್ತ್ರಗಳು ಬಟ್ಟೆಗಳು ಯಾರದು? ಯಾರ ಮೂಲಕ ಈ ಸೃಷ್ಟಿಯ ಕಲ್ಯಾಣ ಆಗಬೇಕಾಗಿದೆ?
ಭಾರತ
ಇಂದು ನಮ್ಮ ಭಾರತ ವರ್ಷದಲ್ಲಿ ಧ್ವಜದ ರೂಪದಲ್ಲಿ ಮೂರು ಬಟ್ಟೆಗಳನ್ನು ತೋರಿಸಿದ್ದಾರೆ. ಮೇಲೆ ಕೆಂಪು ಬಟ್ಟೆ ತೋರಿಸ್ತಾರೆ, ಮಧ್ಯದಲ್ಲಿ ಬಿಳಿ ಬಟ್ಟೆ ತೋರಿಸ್ತಾರೆ, ಮತ್ತೆ ಕೆಳಗಡೆ ಹಸಿರು ಬಟ್ಟೆ ತೋರಿಸ್ತಾರೆ. ಆ ಹಸಿರು ಬಟ್ಟೆ ಏನಿದ್ಯೋ ಬ್ರಹ್ಮಂದು, ಬ್ರಹ್ಮನ ಸ್ಮರಣಾರ್ಥಕ ಆಗಿದೆ. ಬ್ರಹ್ಮನ ಬುದ್ಧಿಯಲ್ಲಿ ಯಾವಾಗೂ ಈ ಮಾತು ಇರ್ತಿತ್ತು, ಹಸಿರಾದ ಪ್ರಪಂಚ ಬರಬೇಕು ಅಂತ. ಹೊಸ ಸತ್ಯುಗಿ ಪ್ರಪಂಚ ಬರಲಿ, ರಾಮರಾಜ್ಯ ಬರಲಿ. ಯಾವ ರೀತಿ ಗಾಂಧೀಜಿನ ವಿಚಾರ ಆಗಿತ್ತು ರಾಮರಾಜ್ಯ ಬರಲಿ ಅಂತ? ಆ ಬಟ್ಟೆ ಎಲ್ಲಕ್ಕಿಂತ ಕೆಳಗಡೆ ತೋರಿಸಲಾಗುತ್ತೆ. ಆದ್ರಿಂದ ಬರೀ ಯೋಚನೆ ಮಾಡೋದ್ರಿಂದ ಆಗೋದಿಲ್ಲ. ಅಂದ್ರೆ ರಾಮರಾಜ್ಯ ಬರಲಿ, ಬರೀ ರಾಮರಾಜ್ಯ ಬರಲಿ ಅಂತ ತಿಳಿಸೋದ್ರಿಂದ ನಡೆಯೋದಿಲ್ಲ. ಆ ರಾಮರಾಜ್ಯ ಯಾವಾಗ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಸಾಕಾರದಲ್ಲಿ ಯಾವಾಗ ಧಾರಣೆ ಆಗ್ಬಿಡುತ್ತೋ ಆವಾಗ. ಇನ್ನೊಂದು ಮಾತು, ಎರಡನೇ ಬಟ್ಟೆ ಮೇಲ್ ತೋರಿಸಿದ್ದಾರೆ, ಕೆಂಪು ಬಟ್ಟೆ, ಅದಾಗಿದೆ ಕ್ರಾಂತಿಯ ಸೂಚಕ. ಕ್ರಾಂತಿಯ ಅರ್ಥನೇ ಆಗಿದೆ ಕರ್ ಅಂತಿ, ಅಂತ್ಯ ಮಾಡ್ಬಿಡು. ಅಂತ್ಯ ಮಾಡ್ಬಿಡು. ಅಂತ್ಯ ಯಾವಾಗತ್ತೆ? ಯಾವಾಗ ಅತಿ ಆಗ್ಬಿಡುತ್ತೋ ಆಗ ಅಂತ್ಯ ಆಗೋಗುತ್ತೆ. ಬ್ರಾಹ್ಮಣ ಮಕ್ಕಳಾಗಿರುವಂತ ನಾವು, ಪ್ರಪಂಚದ ಯಾವುದೇ ಮನುಷ್ಯರು, ಈ ಸೃಷ್ಟಿಯಲ್ಲಿ ಪಾಪದ ಅಂತ್ಯ ಅಂತೂ ಮಾಡಕ್ಕಾಗೋದಿಲ್ಲ. ಯಾಕೆ? ಯಾಕೆಂದ್ರೆ ಎಷ್ಟೇ ದೊಡ್ಡ ಪಾಪಾಚಾರಿ ಆಗಿರ್ಬೋದು, ಭ್ರಷ್ಟಾಚಾರಿ ಆಗಿರ್ಬೋದು, ಅವರು ಒಂದ್ ಹದ್ದಿನವರೆಗೆ ಪಾಪ ಮಾಡ್ತಾರೆ, ಒಂದ್ ಹದ್ದಿನವರೆಗೆ ಭ್ರಷ್ಟಾಚಾರ ಮಾಡ್ತಾರೆ. ಯಾರನ್ನು ಹದ್ದನ್ ಮೀರೋದಿಲ್ಲ. ಆದ್ರಿಂದ ಪಾಪಗಳಲ್ಲಿನೂ ಪಾಪ ಎಚ್ ಮಾಡಿಸುವಂತ ದಯೆ ತೋರಿಸಲಿಕ್ಕೆ ಪರಮಾತ್ಮ ತಂದೆಗೆ ಬರಬೇಕಾಗತ್ತೆ. ಅವರು ಅತಿ ಮಾಡಿಬಿಡ್ತಾರೆ, ಮಕ್ಕಳಂತೂ ಅತಿ ಮಾಡಕ್ಕಾಗೋದಿಲ್ಲ. ಆದ್ರಿಂದ ಅವರು ಅತಿ ಮಾಡಿಬಿಡ್ತಾರೆ. ಹೇಗ ಅತಿ ಮಾಡ್ತಾರೆ? ಎಷ್ಟು ಅತಿ ಮಾಡಿಬಿಡ್ತಾರೆ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ್ದು ಈ ಸೃಷ್ಟಿಯಲ್ಲಿ ನಾಲ್ಕು ಕಡೆ ರಾಶಿ ಆಗೋಗುತ್ತೆ. ಎಷ್ಟು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಜಾಸ್ತಿ ಆಗುತ್ತೆ ಅಂದ್ರೆ ವ್ಯಕ್ತಿಗೆ ಅಸಹ್ಯ ಅನ್ಸ್ಬಿಡುತ್ತೆ. ಯಾವಾಗ ಅಸಹ್ಯ ಅನ್ಸುತ್ತೋ ಆಗ ಸ್ವತಃ ಏನ್ ಮಾಡ್ತಾರೆ? ಬುದ್ಧಿಯಿಂದ ತ್ಯಾಗ ಮಾಡ್ಬಿಡ್ತಾರೆ, ವೈರಾಗ್ಯ ಬಂದ್ಬಿಡುತ್ತೆ. ಆದ್ರಿಂದ ಶಂಕರನ ಕಾರ್ಯ ಆಗಿದೆ ವೈರಾಗ್ಯ ತರಿಸೋದು.
ಮನುಷ್ಯ
ಈ ಮಾಯಾವಿ ಒಳಿಯುವಂತ ಪ್ರಪಂಚದಿಂದ ವೈರಾಗ್ಯ ತರಿಸುವಂತ ಕೆಲಸ ಯಾವುದೇ ಮನುಷ್ಯ ಮಾತ್ರದಲ್ಲ.
ಪರಮಾತ್ಮ ಕಾರ್ಯ ದೂಸರ ಕಾರ್ಯ, ದೂಸರಿ ಮೂರ್ತಿ ಕಾರ್ಯ.
ಅದು ಪರಮಾತ್ಮನ ಎರಡನೇ ಕಾರ್ಯ ಆಗಿದೆ, ಎರಡನೇ ಮೂರ್ತಿನ ಕಾರ್ಯ. ಅವನ್ನ ಕೆಂಪು ಬಟ್ಟೆಯ ರೂಪದಲ್ಲಿ ತೋರಿಸಲಾಗಿದೆ.
ಕ್ರಾಂತಿ ಕ್ರಾಂತಿ
ಕ್ರಾಂತಿ ಕ್ರಾಂತಿನ ಸೂಚಕ ಕೆಂಪು ಬಣ್ಣ ಆಗಿದೆ. ಆ ಕೆಂಪು ಬಣ್ಣ ಏನಿದೆಯೋ ಅದ ಅಂತ್ಯ ಮಾಡ್ಬಿಡುತ್ತೆ,
ಪುರಾಣಿ ಸೃಷ್ಟಿಗ ಅಂತ ಕರೆಯುತ್ತೆ,
ಹಳೆ ಸೃಷ್ಟಿಯ ಅಂತ್ಯ ಮಾಡ್ಬಿಡುತ್ತೆ.
ಪುರಾಣಿ ಸೃಷ್ಟಿಗ ಅಂತ ಹೋಗಿ,
ಮತ್ತೆ ಯಾವಾಗ ಹಳೆ ಸೃಷ್ಟಿಯ ಅಂತ್ಯ ಆಗೋಗುತ್ತೋ ಆಗ ಸತ್ವಪ್ರಧಾನ ಪ್ರಪಂಚ ಉಳ್ಕೊಂಡ್ಬಿಡುತ್ತೆ. ಸಾತ್ವಿಕತೆಯ ಸೂಚನೆ ಆಗಿದೆ ಬಿಳಿ ಬಣ್ಣ. ಆ ಬಿಳಿ ಬಟ್ಟೆ ತೋರಿಸಲಾಗುತ್ತೆ ಮಧ್ಯದಲ್ಲಿ, ಅವರು ನ್ಯೂಟ್ರಲ್ ಆಗಿದ್ದಾರೆ, ಅವರಲ್ಲಿ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಆದ್ರಿಂದ ಅಂತ ವಿಷ್ಣುವಿನ ಪ್ರಪಂಚವನ್ನು ಸ್ಥಾಪನೆ ಮಾಡ್ಲಿಕ್ಕಾಗಿ ಪರಮಾತ್ಮ ತಂದೆಗೆ ಬರಬೇಕಾಗುತ್ತೆ. ಈ ಮೂರು ದೇವತೆಯರನ್ನು, ಈ ಮೂರು ದೇವತಾರೂಪಿ ವಸ್ತ್ರಗಳನ್ನು ಯಾರು ಚೆನ್ನಾಗಿ ಗುರುತಿಸಿದ್ದಾರೋ, ಗುರುತಿಸ್ಬಿಟ್ಟು ಅವರ ಅನುಸರಣೆ ಮಾಡ್ಲಿಕ್ಕೆ ಆರಂಭ ಮಾಡ್ಬಿಟ್ರು ಅಂದ್ರೆ ಅವರೇ ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡ್ಲಿಕ್ಕಾಗಿ ನಿಮಿತ್ತ ಆಗ್ತಾರೆ, ಪರಮಾತ್ಮ ತಂದೆಯನ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೆ. ಇಲ್ಲ ಅಂದ್ರೆ ಸಹಯೋಗಿ ಆಗ್ಲಿಕ್ ಸಾಧ್ಯ ಇಲ್ಲ, ಬರೀ ಕೇಳೋದ್ರಿಂದ ಹೇಳೋದ್ರಿಂದ ಏನು ಆಗೋದಿಲ್ಲ. ತಿಳ್ಕೊಳ್ಳುವಂತ ಮಾತಾಗಿದೆ, ಏನ್ ತಿಳ್ಕೋಬೇಕು? ಆ ಮೂರು ಮೂರ್ತಿಯರನ್ನು ತಿಳ್ಕೋಬೇಕು. ಯಾರು ಈ ಸೃಷ್ಟಿಯಲ್ಲಿ ಪರಿವರ್ತನೆ ತರುತ್ತಾರೆ? ಆ ಮೂರು ಮೂರ್ತಿಯರಲ್ಲಿನೂ ಪರಿವರ್ತನೆ ತರೋರು ಜ್ಯೋತಿಬಿಂದು ಶಿವ ಆಗಿದ್ದಾರೆ.
ಜ್ಯೋತಿಬಿಂದು ಶಿವ ಪಹಚಾನ್ ಇದೆ.
ಆದ್ರೆ ಜ್ಯೋತಿಬಿಂದು ಶಿವನ್ನ ಹೇಗ್ ಗುರುತಿಸ್ತೀರಾ? ನಾವು ಆತ್ಮಗಳು ಬಿಂದು ಆಗಿದ್ದೀವಿ. ಪ್ರತಿಯೊಂದು ಮನುಷ್ಯ ಆತ್ಮ ಜ್ಯೋತಿಬಿಂದು ಆಗಿದೆ. ಕ್ರಿಮಿ ಕೀಟಗಳನ್ನು ಜ್ಯೋತಿಬಿಂದು ಆಗಿದೆ. ಹೇಗ್ ಗೊತ್ತಾಗುತ್ತೆ ಯಾವ ಜ್ಯೋತಿಬಿಂದು ಅಂತ? ಆದ್ರಿಂದ ಮೂರು ಮೂರ್ತಿಯರಿದ್ದಾರೆ, ಅವರ ಮೂಲಕ ಆ ಜ್ಯೋತಿಬಿಂದು ಪರಮಾತ್ಮ ಶಿವನ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇದು ಪರಮಾತ್ಮನ ಪಾರ್ಟ್ ಆಗಿದೆ. ಇವರು ಬ್ರಹ್ಮನ ರೂಪದಲ್ಲಿದ್ದಾರೆ. ಬ್ರಹ್ಮ ಅಂತ ಹೇಳಿ, ದೊಡ್ಡ ತಾಯಿ ಅಂತ ಹೇಳಿ, ಇಲ್ಲ ಅಂದ್ರೆ ಜಗದಂಬ ಅಂತ ಹೇಳಿ. ಜಗತ್ಗೆ ತಾಯಿ, ಬ್ರಹ್ಮನ ರೂಪದಲ್ಲಿ ಗಡ್ಡ ಮೀಸೆ ತೋರಿಸ್ತಾರೆ, ಅವರ ಪೂಜೆ ಆಗೋದಿಲ್ಲ. ಅದೇ ಬ್ರಹ್ಮನ ರೂಪ ಏನಿದೆಯೋ ಅವರು ಶರೀರ ಬಿಟ್ಟ ನಂತರ ಯಾವುದೋ ಒಂದು ಸ್ತ್ರೀನ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಆಗ ಸ್ತ್ರೀ ಶರೀರದ ಮೂಲಕ ಅವರು ಸ್ವರ್ಗದ ಸ್ಥಾಪನೆ ಅನ್ನೋದು ಮಾಡಿಸ್ತಾರೆ. ಸ್ವರ್ಗದ ಗೇಟ್ ಅನ್ನು ಅವರು ತೆಗೆಸ್ತಾರೆ. ಆದ್ರಿಂದನೇ ಜಗದಂಬೆಯನ್ನು ಪೂಜೆ ಆಗುತ್ತೆ. ಬ್ರಹ್ಮನ ಪೂಜೆ ಆಗೋದಿಲ್ಲ. ಜಗದಂಬೆಯ ಚಿತ್ರ ಏನಿದೆಯೋ ಅದರ ಪೂಜೆ ಆಗುತ್ತೆ, ಮಂದಿರಗಳು ತಯಾರಾಗುತ್ತೆ, ಮೂರ್ತಿಗಳು ತಯಾರು ಮಾಡ್ತಾರೆ. ವೈಷ್ಣವಿ ದೇವಿಯಲ್ಲಿ ಜಗದಂಬಾದು ಎಷ್ಟು ದೊಡ್ಡ ಮೇಳ ಆಗುತ್ತೆ. ಮೇಳ ಆಗುತ್ತೆ ಅಂತ ಹೇಳದೆ ಖಂಡಿತವಾಗ್ಲೂ ಜಗದಂಬ ಅಂತ ಕಾರ್ಯ ಮಾಡಿರ್ಬೇಕು. ಯಾವ ಕಾರ್ಯ ಮಾಡಿರ್ಬೇಕು?
ಪರಮಾತ್ಮ ಪಾರ್ಟ್ ಜಗದಂಬಾನೆ ಬರೆ
ಪರಮಾತ್ಮ ತಂದೆ ಜೊತೆಗೆ ಮಿಲನ ಮೇಳಾಯಿನ ಪಾರ್ಟು ಎಷ್ಟು ಜಗದಂಬ ಮಾಡಿದ್ರು ಅಷ್ಟು ಈ ಸೃಷ್ಟಿಯಲ್ಲಿ ಯಾರು ಕೂಡ ಅಭಿನಯ ಮಾಡಕ್ಕಾಗಿಲ್ಲ. ಆದ್ರಿಂದನೇ ಜಗದಂಬೆಯನ್ನ ಪೂಜೆ ಆಗುತ್ತೆ. ಆದ್ರಿಂದ ಜಗದಂಬೆ ಅಂತ ಹೇಳಿ, ಬ್ರಹ್ಮ ಅಂತ ಹೇಳಿ. ಆ ವ್ಯಕ್ತಿತ್ವ ಅಂತೂ ಒಂದೇ ಆಯ್ತು. ಒಂದೇ ವ್ಯಕ್ತಿತ್ವ ಆಗಿದೆ, ಅದರಲ್ಲಿ ಎರಡು ಆತ್ಮಗಳು ಕಾರ್ಯ ಮಾಡುತ್ತೆ. ಒಬ್ಬರಾಗಿದ್ದಾರೆ ದಾದಾ ಲೇಖರಾಜ್ ಬ್ರಹ್ಮ, ಯಾರ ಮೂಲಕ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸ್ಥಾಪನೆ ಆಯಿತು. ಗ್ರಾಮ ಗ್ರಾಮಗಳಲ್ಲಿ, ನಗರ ನಗರಗಳಲ್ಲಿ ಆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ. ಮತ್ತಿನ್ನೊಬ್ರು ಬ್ರಹ್ಮನ ನಂತರ ಶಂಕರನ ಕಾರ್ಯ ಬರುತ್ತೆ. ಆದ್ರಿಂದ ಶಂಕರ ಆಗಿದ್ದರೆ ರಾಮನ ಆತ್ಮ, ಅವರು ಕಠೋರ ಸ್ವಭಾವದವರಾಗಿದ್ದಾರೆ. ಯಾವ ರೀತಿ ಮನೆಯಲ್ಲಿ ತಂದೆ ಕಠೋರ ಸ್ವಭಾವದವರಾಗಿರ್ತಾರೆ, ತಾಯಿ ಸ್ವಲ್ಪ ಲೂಸ್ ಆಗಿರ್ತಾರೆ, ಕುರುಡ ಕುಷ್ಠರೋಗಿ ಒಕ್ಕಣ್ಣಿರೋರು ಕುಬ್ಜ ಕಳ್ಳ ಡಕಾಯಿತ ಆಗಿರುವಂತ ಮಗನೇ ಆಗಿರ್ಬೋದು, ಶರಾಬ್ ಕುಡಿಯುವಂತ ಮಗನೇ ಆಗಿರ್ಬೋದು, ಅವ್ರನ್ನು ತನ್ನ ಮಡಿಲಿನಿಂದ ದೂರ ಮಾಡ್ಕೊಳಕ್ಕೆ ಇಷ್ಟ ಪಡೋದಿಲ್ಲ. ಅವರು ಅವ್ರ ಮೇಲೇನು ಕರುಣಾ ಹೃದಯನ್ನು ತೋರಿಸ್ತಾ ಇರ್ತಾರೆ. ಭಲೆ ಮನೆಯ ಸತ್ಯ ನಾಶ ಆಗ್ತಾ ಇರ್ಬೋದು. ಅದೇ ರೀತಿ ಬ್ರಹ್ಮನ ಕಾರ್ಯ, ಬ್ರಹ್ಮನಿಗೆ ಜ್ಞಾನ ಚಂದ್ರಮ ಅಂತಾನು ಹೇಳ್ತಾರೆ. ಚಂದ್ರಮನ ಬೆಳಕಿನಲ್ಲಿ ಕ್ರಿಮಿ ಕೀಟ ಜೀವಿತವಾಗಿರ್ಬೋದು, ಆದ್ರೆ ಸೂರ್ಯನ ಬೆಳಕಿನಲ್ಲಿ ಕ್ರಿಮಿ ಕೀಟಗಳು ಜೀವಿತವಾಗಿರೋದಿಲ್ಲ. ಆದ್ರಿಂದ ಆ ಸೂರ್ಯ ಆಗಿದ್ದರೆ ಜ್ಞಾನ ಸೂರ್ಯ ಪರಮಾತ್ಮ ಶಿವ. ಯಾರು ಶಂಕರನ ರೂಪದಲ್ಲಿ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಆದ್ರಿಂದನೇ ಶಿವ ಮತ್ತು ಶಂಕರನನ್ನು ಸೇರಿಸಿ ಒಂದ್ ಮಾಡ್ಬಿಡ್ತಾರೆ. ಶಿವ ಬ್ರಹ್ಮನ್ನು ಒಂದ್ ಮಾಡೋದಿಲ್ಲ, ಶಿವ ವಿಷ್ಣುವನ್ನ ಒಂದ್ ಮಾಡೋದಿಲ್ಲ. ಇಲ್ಲಾಂದ್ರೆ ಶಿವನ್ನ ಯಾವುದೇ ಬೇರೆ ದೇವತೆಗಳ ಜೊತೆಗೆ ಜೋಡಿಸೋದಿಲ್ಲ. ಯಾರ ಜೊತೆಗೆ ಜೋಡಿಸ್ತಾರೆ? ಶಿವನ್ನ ಶಂಕರನ್ ಜೊತೆಗೆ ಒಂದ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಶಂಕರನೇ ಅಂತ ಒಂದು ದೊಡ್ಡ ಮಗ ಆಗಿದ್ದಾರೆ. ದೇವ ದೇವ ಮಹಾದೇವ ಅಂತ ಹೇಳಲಾಗುತ್ತೆ. ದೇವ ಬ್ರಹ್ಮ, ದೇವ ವಿಷ್ಣು, ಅವರೆಲ್ಲರಿಗಿನ್ನ ಮೇಲೆ ಮಹಾದೇವ. ಅಂತ ದೊಡ್ಡ ಮಗ ಆಗಿದ್ದಾರೆ. ಯಾರು ಈ ಸೃಷ್ಟಿಯಲ್ಲಿ ಶಾಂತಿ ಸ್ಥಾಪನೆ ಮಾಡೋರಾಗಿದ್ದಾರೆ.
ಶಾಂತಿ ಸ್ಥಾಪನೆ ಹೋಗಿ
ಶಾಂತಿ ಸ್ಥಾಪನೆ ಆಗ್ಬಿಟ್ರೆ ಆಗ ವಿಷ್ಣುವಿನ ಸುಖಿ ಪ್ರಪಂಚನೂ ಬಂದ್ಬಿಡುತ್ತೆ. ಆದ್ರಿಂದ ಶಂಕರ್ ಆಗಿದ್ದಾರೆ ಎರಡನೇ ಮೂರ್ತಿ. ಮತ್ತೆ ಮೂರನೇ ಮೂರ್ತಿ ಆದ್ರೂ ವಿಷ್ಣು. ಆ ವೈಷ್ಣವಿ ದೇವಿ ಯಾರು ಬ್ಯಾಲೆನ್ಸ್ ಇನ್ ಪಾರ್ಟ್ ಅನ್ನು ಮಾಡೋರಾಗಿದ್ದಾರೆ. ಎಂತ ಬ್ಯಾಲೆನ್ಸ್ ಇನ್ ಪಾರ್ಟ್ ಮಾಡೋರಾಗಿದ್ದಾರೆ ಅಂದ್ರೆ ಜಾಸ್ತಿ ಪ್ರೀತಿನೂ ತೋರಿಸೋದಿಲ್ಲ, ಮತ್ತೆ ಜಾಸ್ತಿ ಒಡೆಯೋದು ಇಲ್ಲ. ಅಷ್ಟನ್ನು ಪ್ರೀತಿ ತೋರಿಸೋದಿಲ್ಲ. ಹೇಗೆ ಬ್ರಹ್ಮನ ರೀತಿ ಬ್ರಹ್ಮ ಕುಮಾರ್ ಕುಮಾರಿಯರು ಎಲ್ಲರೂ ಕೆಟ್ಟೋಗಿ ರಾವಣ ಸಂಪ್ರದಾಯದವ್ರು ಆಗ್ಬಿಟ್ರು, ಯಾರ ಮಾತನ್ನು ಕೇಳೋದಿಲ್ಲ, ಎಲ್ಲರೂ ಬೇರೆ ಬೇರೆ ಆಗ್ಬಿಟ್ರು. ಒಂದ್ ವೇಳೆ ಯಾರ ಮಾತನ್ನು ಕೇಳಿಲ್ಲ ಅಂದ್ರೆ ಆಗ ಹೇಗ್ ಗೊತ್ತಾಗೋದು ಯಾವ್ದು ಸತ್ಯವಾಗಿರುವಂತ ಮಾತು ಯಾವ್ದು ಸುಳ್ಳಾಗಿರುವಂತ ಮಾತಂತ? ಮಂದಿರದಲ್ಲಿ, ಮಸ್ಜಿದ್ ಅಲ್ಲಿ, ಗಿರ್ಜಾಗರಲ್ಲಿ, ಗುರುದ್ವಾರದಲ್ಲಿ, ಎಲ್ ಬೇಕಾದ್ರೂ ಹೋಗಿ ನೋಡಿ. ಯಾವ್ದೇ ಮಂದಿರ, ಮಸ್ಜಿದ್, ಗಿರ್ಜಾಗರ್, ಗುರುದ್ವಾರದಲ್ಲಿ ಯಾರನ್ನ ತಳ್ಳಲಾಗುತ್ತಾ? ನೀವಿಲ್ಲಿ ಬರಬೇಡಿ ಅಂತ ಹೇಳ್ತಾರ? ಇಲ್ಲ. ಆದ್ರೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಈ ಮಾತನ್ನು ನೋಡಬಹುದಾಗಿದೆ. ಒಂದ್ ವೇಳೆ ಯಾರಾದ್ರೂ ಶಂಕರ್ ಪಾರ್ಟಿಗೆ ಹೊರಟೋಗ್ಬಿಟ್ರು ಅಂದ್ರೆ, ಶಂಕರನ ಜ್ಞಾನ ಕೇಳ್ಬಿಟ್ರು, ಅವ್ರನ್ನ ದೂರ ದೂರ ಮಾಡ್ತಾರೆ, ಅವ್ರನ್ನ ಓಡಿಸಿ ಇಲ್ಲಿಂದ ಅಂತ ಹೇಳ್ತಾರೆ. ಅವ್ರ ಮಾತನ್ ಕೇಳ್ಬೇಡಿ, ಅವ್ರ ಜೊತೆಗ್ ಮಾತಾಡಬಾರ್ದು, ಅವರಿಂದ ದೃಷ್ಟಿನೂ ತಗೋಬೇಡಿ. ನಷ್ಟ
ಆಗ್ಬಿಡ್ತೀರಾ?
ಅರೆ, ಆ ಆತ್ಮಗಳ ಪರಿವರ್ತನೆ ಹೇಗಾಗಿ ಸಾಧ್ಯ? ಒಂದ್ ವೇಳೆ ಪರಸ್ಪರದಲ್ಲಿ ಸ್ನೇಹ, ಪ್ರೀತಿ, ಆತ್ಮೀಯತೆ ಹೆಚ್ಚಾಗಿಲ್ಲ ಅಂತ ಹೇಳಿದ್ರೆ ಹೊಸ ಸೃಷ್ಟಿ ಹೇಗ್ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ?
ಪರಮಾತ್ಮ ಬಾಪ ಸೃಷ್ಟಿ ಪರ ಆಕರಿಕೆ ಬ್ರಹ್ಮ, ವಿಷ್ಣು, ಶಂಕರ್ ಈ ತೀನ್ ದೇವತಾವು ಸ್ಥಾಪನ ಕರಿಕೆ.
ಆದ್ರಿಂದ ಪರಮಾತ್ಮ ತಂದೆ ಬಂದು ಬ್ರಹ್ಮ, ವಿಷ್ಣು, ಶಂಕರ್ ಈ ಮೂರು ದೇವತೆಗಳನ್ನು ಸ್ಥಾಪನೆ ಮಾಡಿ
ತೀನ್ ದೇವತಾವು ತೀನ್ ಗ್ರೂಪ್ಸ್ ತಯಾರಾಗುತ್ತೆ.
ಮತ್ತೆ ಮೂರು ದೇವತೆಯರ ಮೂಲಕ ಮೂರು ಗ್ರೂಪ್ಸ್ ತಯಾರಾಗುತ್ತೆ. ಈಗ ಎರಡು ಗ್ರೂಪ್ಗಳು ಸ್ಪಷ್ಟವಾಗಿದೆ. ಬ್ರಹ್ಮನ ಮೂಲಕ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ, ಮತ್ತೆ ಶಂಕರನ ಮೂಲಕ ಯಾವುದನ್ನು ಶಂಕರ್ ಪಾರ್ಟಿ ಅಂತ ಹೇಳಲಾಗುತ್ತೆ? ಯಾರಿಗಾಗಿ ಭಕ್ತಿ ಮಾರ್ಗದಲ್ಲಿ ಶೈವ ಸಂಪ್ರದಾಯದವರು ಅಂತ ಹೇಳಲಾಗುತ್ತೆ? ಅವರು ಕಾಣಿಸ್ತಾ ಇದ್ದಾರೆ. ಮೂರನೇ ಗ್ರೂಪ್ ಆಗಿದೆ ವಿಷ್ಣು ಕುಲ, ವೈಷ್ಣವ್. ಆ ವಿಷ್ಣು ಕುಲ ಇಬ್ಬರಲ್ಲಿ ಹೊಂದಾಣಿಕೆ ಮಾಡಿಸೋರಾಗಿದ್ದಾರೆ. ಅವ್ರು ಯಾವಾಗ ಬರ್ತಾರೋ ಆಗ ಹೊಸ ಸತ್ಯುಗಿ ಸಂಘಟನೆ ಸ್ಥಾಪನೆ ಆಗೋಗುತ್ತೆ. ಆದ್ರಿಂದ ಹೇಳಲಾಯ್ತು, ತ್ರಿಮೂರ್ತಿ ಆಗಿದೆ ನಂಬರ್ ಒನ್ ಚಿತ್ರ. ತ್ರಿಮೂರ್ತಿ ಶಿವನ ಚಿತ್ರ ಇಲ್ಲಿ ಇಟ್ಟಿಲ್ಲ, ಮೇಲ್ ಹೋಗ್ ನೋಡಿ. ಮೇಲೆ ಶಿವಲಿಂಗ ಮಾಡಿದ್ದಾರೆ, ಕೆಳಗಡೆ ಮೂರು ದೇವತೆಗಳನ್ನು ಇಟ್ಟಿದ್ದಾರೆ. ಬ್ರಹ್ಮ, ವಿಷ್ಣು ಮತ್ತೆ ಶಂಕರ್. ಯಾರಿಗಾದ್ರೂ ತಿಳಿಸ್ಲಿಕ್ಕಾಗಿ ಈ ತ್ರಿಮೂರ್ತಿ ಚಿತ್ರ ನಂಬರ್ ಒನ್ ಆಗಿದೆ. ಈ ಚಿತ್ರವನ್ನು ಜಡ ಚಿತ್ರದ ಆಧಾರದಿಂದ ಯಾರ ಬುದ್ಧಿಯಲ್ಲೂ ಕೂರಿಸಬಾರದು. ಎಲ್ಲಿವರೆಗೂ ತಿಳಿಸ್ಬೇಕು ಅಂದ್ರೆ, ಎಲ್ಲಿವರೆಗೂ ಅವ್ರಿಗೆ ತಿಳಿಸ್ಬಿಟ್ಟು ಅವ್ರ ಬುದ್ಧಿಯಲ್ಲಿ ಆಳವಾಗಿ ಕೂರಿಸ್ಬೇಕು ಅಂದ್ರೆ, ಏನಂದ್ರೆ ಈ ಸೃಷ್ಟಿಯಲ್ಲಿ ಚೈತನ್ಯ ರೂಪದಲ್ಲಿ ಆ ಮೂರು ಮೂರ್ತಿಗಳು ಯಾರು, ಅವರ ಬಾವುಟವನ್ನು ಪ್ರಸಿದ್ಧಿ ಮಾಡಬೇಕಾಗಿದೆ. ಬಟ್ಟೆಯನ್ನ ಬಾವುಟವನ್ನು ಪ್ರಸಿದ್ಧಿ ಮಾಡಬಾರ್ದು. ಬಟ್ಟೆಯನ್ನ ಬಾವುಟವನ್ನು ಪ್ರಸಿದ್ಧಿ ಮಾಡೋದ್ರಿಂದ ಯಾವ್ದಕ್ಕಾಗಿ ನಾವು ಆಡ್ತೀವಿ? ಮಕ್ಕಳ ಕೈಯಲ್ಲಿ ಬಾವುಟವನ್ನು ಕೊಡಲಾಗತ್ತೆ, ಅಂದ್ರೆ ನಮ್ಮ ಬಾವುಟ ಉನ್ನತ ಸ್ಥಾನದಲ್ಲಿ ಇರ್ಲಿ. ಆ ಬಟ್ಟೆಯ ಬಾವುಟ ಎಲ್ಲಾದ್ರೂ ವಿಶ್ವದ ಮೇಲೆ ವಿಜಯನ್ನು ಮಾಡಿ ತೋರಿಸ್ತಾ? ಬಟ್ಟೆಯ ಬಾವುಟ ಇಂದ ವಿಶ್ವ ವಿಜಯ ಆಗತ್ತಾ? ಇಲ್ಲ.
ಮನುಷ್ಯ ಆತ್ಮ
ಯಾರು? ಮೂರು ಮನುಷ್ಯ ಆತ್ಮಗಳಿದ್ದಾರೆ.
जो तीन मनुष्य आत्माएं ऐसा कर्म करती है,
आ मूरु मनुष्य आत्मगळु अंत कर्मवन्नु माड्तारे,
ऐसा संगठन बनाती है,
अंत संघटनेयन्नु तयार माड्तारे,
जो संगठन एक होकर के सारे विश्व पर विजय प्राप्त करे,
ಆ ಸಂಘಟನೆ ಒಂದಾಗಿ ಇಡೀ ವಿಶ್ವದ ಮೇಲೆ ವಿಜಯವನ್ನು ಗಳಿಸುತ್ತೆ. ಆಗ ಅವ್ರದ್ದು ಗಾಯನ ಆಗುತ್ತೆ, ವಿಜಯ ವಿಶ್ವ ತಿರಂಗ ಪ್ಯಾರ. ಇದು ಮೂರು ಶರೀರ ರೂಪಿ ವಸ್ತ್ರಗಳ ಮಾತಾಗಿದೆ, ಬಟ್ಟೆಗಳ ಮಾತಲ್ಲ. ಆದ್ರಿಂದ ತ್ರಿಮೂರ್ತಿಯ ಚಿತ್ರ ಮುಖ್ಯವಾಗಿದೆ, ಅದು ಕೂಡ ಶಿವನ ಜೊತೆಗಿದ್ದಾರೆ. ಮೂರು ಮೂರ್ತಿಗಳಲ್ಲಿ ಒಂದ್ ವೇಳೆ ಶಿವನ ತೆಗೆದು ಬಿಟ್ರಿ ಅಂದ್ರೆ ಆಗ ಆ ಮೂರು ಮೂರ್ತಿಗಳಿಗೆ ಯಾವುದೇ ರೀತಿ ಮಹತ್ವ ಇರೋದಿಲ್ಲ. ತ್ರಿಮೂರ್ತಿ ಪ್ರಸಿದ್ಧಿ ಆಗಿದೆ. ಶಿವ ಪರಮಾತ್ಮ ಅವ್ರಿಗಿನ್ನೂ ಉನ್ನತವಾದವರು. ಆಗ ನೋಡಕ್ ಹೋದ್ರೆ ಅವರು ಸೂಕ್ಷ್ಮ ಆಗಿದ್ದಾರೆ. ಯಾರು? ಮೂರು ದೇವತೆಯರು. ಪರಮಾತ್ಮ ಶಿವನ್ಗೆ ಸೂಕ್ಷ್ಮ ಮನನ್ ಚಿಂತನ ಮಂಥನ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರು ಮೂರು ದೇವತೆಗಳಿದ್ದಾರೋ, ಇಲ್ಲಾಂದ್ರೆ ಯಾರೆಲ್ಲ ಬ್ರಾಹ್ಮಣರಿದ್ದಾರೋ, ಬ್ರಾಹ್ಮಣರಿಂದ ದೇವತೆ ಆಗುವಂತ ಆತ್ಮಗಳು ಯಾರಿದ್ದರು, ಅವ್ರಿಗೆ ಮನನ್ ಚಿಂತನ ಮಂಥನ ಮಾಡಿ ಸೂಕ್ಷ್ಮ ಸ್ಥಿತಿಯಲ್ಲಿ ಸ್ಥಿತ ಆಗುವಂತ ಅವಶ್ಯಕತೆ ಇದೆ. ಪರಮಾತ್ಮ ಮನನ್ ಚಿಂತನ ಮಂಥನ ಮಾಡ್ತಾರ? ಅವರಲ್ಲಂತೂ ಮೂರು ಕಾಲಗಳ ಜ್ಞಾನ ಯಾವಾಗೂ ತುಂಬೆ ಇರುತ್ತೆ. ಅವ್ರು ಯಾವಾಗ್ಲೂ ಅಜ್ಞಾನಿ ಆಗೋದೇ ಇಲ್ಲ. ಯಾರು ಅಜ್ಞಾನಿ ಆಗ್ತಾರೆ, ಜ್ಞಾನಿ ಆಗ್ತಾರೆ. ಜ್ಞಾನಿಯಿಂದ ಅಜ್ಞಾನಿ, ಅಜ್ಞಾನಿಯಿಂದ ಜ್ಞಾನಿ. ಅವ್ರಿಗೆ ಮನನ್ ಚಿಂತನ ಮಂಥನ ಮಾಡುವಂತ ಅವಶ್ಯಕತೆ ಇದೆ. ಆದ್ರಿಂದ ಹೇಳಿದ್ರು ಆ ಪರಂಪಿತ ಪರಮಾತ್ಮ ಸೂಕ್ಷ್ಮ ಅಲ್ಲ. ಅವ್ರಿಗೆ ಸೂಕ್ಷ್ಮ ರೂಪ ಧಾರಣೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವ್ರಿಗಿನ್ನೂ ಜಾಸ್ತಿ ಸೂಕ್ಷ್ಮ ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಯಾರು ಮನುಷ್ಯರ ಮಧ್ಯದಲ್ಲಿ ಸೂಕ್ಷ್ಮ ರೂಪನ ಧಾರಣೆ ಮಾಡ್ಕೊಂತಾರೆ ಅಂದ್ರೆ ಬ್ರಹ್ಮ ವಿಷ್ಣು ಶಂಕರ್ ಎಲ್ಲಾ ದೇವತೆಗಳಿಗಿನ್ನ ಉನ್ನತವಾದವರು. ಮತ್ತೆ ಅವ್ರಿಗಿನ್ನೂ ಉನ್ನತವಾದವರು ಪರಮಾತ್ಮ ಶಿವ. ಆದ್ರೆ ಅವರ ನಾಮ ರೂಪ ದೇಶ ಕಾಲದ ಬಗ್ಗೆ ಏನು ಗೊತ್ತೇ ಇಲ್ಲ. ಪರಮಾತ್ಮ ಶಿವನ ಹೆಸರೇನು, ರೂಪ ಏನು, ಅವರ ದೇಶ ಯಾವುದು, ಅವರು ಯಾವ ಕಾಲದಲ್ಲಿ ಬಂದು ಈ ಸೃಷ್ಟಿಯ ಪರಿವರ್ತನೆ ಮಾಡಿದ್ರು, ಪ್ರಪಂಚದಲ್ಲಂತೂ ಯಾರಿಗೂ ಏನು ಗೊತ್ತಿಲ್ಲ. ಪ್ರಪಂಚದಂತೂ ಏನು ಗೊತ್ತಿಲ್ಲ, ಮಕ್ಕಳಾಗಿರುವಂತ ನೀವು ತಿಳ್ಕೊಂಡಿದ್ದೀರಾ? ಆದ್ರಿಂದ ಆ ಪರಿಚಯನ್ನು ಬೇರೆಯವರು ಕೊಡಿ. ಅವರ ನಿಜವಾದ ಹೆಸರೇನು, ಅವರು ಯಾವ ಹೆಸರಿನಿಂದ ಈ ಪ್ರಪಂಚದಲ್ಲಿದ್ದಾರೆ? ಒಂದ್ ವೇಳೆ ಹೆಸರಿದೆ ಅಂದ್ರೆ ಅವರ ಅಡ್ರೆಸ್ ಇರಬೇಕು, ವಿಳಾಸನೂ ಇರಬೇಕು. ಆದ್ರಿಂದ ಅವರ ಹೆಸರು, ರೂಪ, ಅಡ್ರೆಸ್, ಮುಖ ಲಕ್ಷಣ, ಅವರ ಕಾಲ, ಅವರು ಪರಿವರ್ತನೆ ಮಾಡುವಂತ ಕಾರ್ಯ ಮಾಡುವಂತ ಕಾಲ, ಇದೆಲ್ಲಾನು ಈ ಇಡೀ ಸೃಷ್ಟಿಗೆ ತಿಳಿಸಬೇಕು. ಮಕ್ಕಳಾಗಿರುವಂತ ನೀವು ಕೂಡ ಮೊದಲು ತಿಳ್ಕೊಂಡಿರ್ಲಿಲ್ಲ. ದಿನ ಪ್ರತಿದಿನ ಎಲ್ಲಾನು ತಿಳಿಸಲಾಗ್ತಿದೆ. ದಿನ ಪ್ರತಿದಿನ ಈ ಜ್ಞಾನ ರತ್ನಗಳು ತೀಕ್ಷ್ಣ ಆಗ್ತಾ ಹೋಗುತ್ತೆ. ಅವರಂತೂ ವಜ್ರವನ್ನು ಉಚ್ಚುತ್ತಾರೆ. ವಜ್ರವನ್ನು ಎಷ್ಟೆಷ್ಟು ಉಚ್ಚುತ್ತಾರೋ ಅಷ್ಟೇ ಅದರ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇದಾಗಿದೆ ಜ್ಞಾನರತ್ನ. ನಿಮ್ಮ ವಜ್ರ ವೈಢೂರ್ಯಗಳಾಗಿದೆ. ಈ ವಜ್ರ ವೈಢೂರ್ಯಗಳನ್ನು ಜ್ಞಾನ ರತ್ನಗಳನ್ನು ಎಷ್ಟೆಷ್ಟು ನೀವು ಉಜ್ತಿರೋ, ಮನನ್ ಚಿಂತನ ಮಂಥನ ಮಾಡ್ತಿರೋ, ಕೊಡೋದು ತಗೊಳೋದು ಮಾಡ್ತಿರೋ, ಅಷ್ಟೇ ಇದರ ವ್ಯಾಲ್ಯೂ ಹೆಚ್ಚಾಗುತ್ತೆ. ಈಗಂತೂ ನೀವು ತಿಳ್ಕೊಂಡ್ಬಿಟ್ಟಿದೀರಾ ನಾವ್ ಆತ್ಮ ಆಗಿದ್ದೀವಿ ಅಂತ. ಏನಾಗಿದ್ದೀವಿ ನಾವು? ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಂಡಿದೆ ನಾವು ಜ್ಯೋತಿಬಿಂದು ಸ್ಟಾರ್ ಆತ್ಮ ಆಗಿದ್ದೀವಿ ಅಂತ. ಆಕಾಶದಲ್ಲಿರುವಂತ ನಕ್ಷತ್ರಗಳಂತೂ ಜಡ ಆಗಿದೆ. ನಾವು ಚೈತನ್ಯ ನಕ್ಷತ್ರಗಳಾಗಿದ್ದೀವಿ. ಈ ಚೈತನ್ಯ ನಕ್ಷತ್ರ, ಈ ಮಹಾಮಸ್ತಕ ಭ್ರುಕುಟಿಯ ಮಧ್ಯದಲ್ಲಿ ಕುತ್ಕೊಂಡಿದೆ. ಇದು ಯಾವಾಗ ಹೊರಟೋಗುತ್ತೋ ಆಗ ಈ ಕಣ್ಣುಗಳು ಬಟನ್ ಆಗೋಗುತ್ತೆ. ಕಣ್ಣುಗಳ ಪ್ರಕಾಶ ಹೊರಟೋಗುತ್ತೆ. ಆದ್ರಿಂದ ಆ ಜ್ಯೋತಿಬಿಂದು ನಕ್ಷತ್ರ ನಮ್ಗೆ ಯಾವಾಗ್ಲೂ ನೆನಪಿರ್ಬೇಕು. ಈಗ ಯಾರತ್ರ ಮಾತಾಡ್ತೀವಿ ಆಗ್ಲೂ ಅವ್ರ ಭ್ರುಕುಟಿಯ ಮಧ್ಯದಲ್ಲಿರುವಂತ ನಕ್ಷತ್ರವನ್ನು ನೋಡಿ ಮಾತಾಡುವಂತ ಅಭ್ಯಾಸ ಮಾಡ್ಕೋಬೇಕು. ಈ ಪ್ರಾಕ್ಟೀಸ್ ಯಾವಾಗ ನಮ್ದು ಪಕ್ಕ ಆಗೋಗುತ್ತೋ, ಆತ್ಮವನ್ನು ನೋಡುವಂತ ಪ್ರಾಕ್ಟೀಸ್, ಆಗ ನಾವು ಆತ್ಮಾಭಿಮಾನಿ ದೇವತೆಗಳಾಗ್ಬಿಡ್ತೀವಿ. ಅಂದ್ರೆ ಈ ಪ್ರಾಕ್ಟೀಸ್ ಯಾವಾಗ ನಮ್ದು ಪಕ್ಕ ಆಗೋಗುತ್ತೋ, ಆತ್ಮನ ನೋಡುವಂತ ಪ್ರಾಕ್ಟೀಸ್, ಆಗ ನಾವು ಆತ್ಮಾಭಿಮಾನಿ ದೇವತೆಗಳಾಗ್ಬಿಡ್ತೀವಿ. ಈ ಆತ್ಮಾಭಿಮಾನಿ ದೇವತೆ ಆದ ನಂತರ ಪರಮಾತ್ಮನ ಕಾರ್ಯ ಏನಿತ್ತು, ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತ ಕಾರ್ಯ, ದೇಹಾಭಿಮಾನಿಯಿಂದ ಆತ್ಮಾಭಿಮಾನಿಯನ್ನ ಮಾಡುವಂತ ಕಾರ್ಯ, ಅದೆಲ್ಲಾನು ಪೂರ್ತಿ ಆಗುತ್ತೆ. ಬರೀ ಒಂದ್ ಕೆಲಸ ಮಾತ್ರ ಮಾಡಬೇಕಾಗಿದೆ, ಆ ಕೆಲಸದಲ್ಲೇನೆ ನಾವು ತಂದೆಗೆ ಸಹಯೋಗ ಕೊಡಬೇಕು. ಏನ್ ಮಾಡಬೇಕು? ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೋಬೇಕು. ಬೇರೆಯವ್ರನ್ನ ಆತ್ಮದ ರೂಪದಲ್ಲಿ ನೋಡಬೇಕು ಅಷ್ಟೇ. ಇಷ್ಟೊಂದ್ ವೇಳೆ ಮಾಡ್ಬಿಟ್ರಿ ಅಂದ್ರೆ ದೇಹಾಭಿಮಾನದ ರೂಪದಲ್ಲಿ ಬೇರೆಯವ್ರನ್ನ ನೋಡ್ಲೂಬಾರ್ದು, ನಮ್ಮನ್ನ ನಾವು ದೇಹ ಅಂತ ತಿಳ್ಕೋಬಾರ್ದು. ಆಗ ತಿಳ್ಕೊಳ್ಳಿ ನಾವು ದೇವತೆಗಳಾಗ್ಬಿಟ್ವಿ ಅಂತ. ಒಂದ್ ವೇಳೆ 24 ಗಂಟೆ ನಮ್ಮನ್ನ ನಾವು ದೇವತೆ ಆತ್ಮ ಅಂತ ತಿಳ್ಕೊಳೋದು, ಬೇರೆಯವ್ರನ್ನ ಆತ್ಮದ ರೂಪದಲ್ಲಿ ನೋಡೋದ್ರಲ್ಲಿ ಪರಿಪಕ್ವ ಆಗ್ಬಿಟ್ರಿ ಅಂದ್ರೆ ಆಗ ದೈವಿ ಗುಣಗಳು ನಮ್ಮಲ್ಲಿ ಸ್ವತಃ ಬಂದ್ಬಿಡುತ್ತೆ. ಸಂಸ್ಕಾರ ಆತ್ಮದಲ್ಲೇನೆ ತುಂಬೋದು. ಒಳ್ಳೆ ಸಂಸ್ಕಾರ, ಕೆಟ್ಟ ಸಂಸ್ಕಾರ, ಆತ್ಮದಲ್ಲಿ ಒಳ್ಳೆ ಸಂಸ್ಕಾರ ಯಾವಾಗ ತುಂಬುತ್ತೆ ಅಂದ್ರೆ ಯಾವಾಗ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂತೀರೋ ಆಗ. ದೇಹ ಅಂತ ತಿಳ್ಕೊಂಡ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಸಂಸ್ಕಾರ ತುಂಬಿಕೊಂತೀರಾ. ಕಾಮಿ, ಕ್ರೋಧಿ, ಲೋಭಿ, ಮೋಹಿ, ಅಹಂಕಾರಿ ಆಗ್ತಾ ಹೊರಟೋಗ್ಬಿಡ್ತೀರಾ.
ಉದ್ದೇಶ ಬೋಲೆ ಸಂಸ್ಕಾರ ಆತ್ಮನೇ.
ಆದ್ರಿಂದ ಒಳ್ಳೆ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿದೆ. ಈ ಸಮಯದಲ್ಲಿ ಒಳ್ಳೆ ಸಂಸ್ಕಾರ ಬಹಳ ಕಡಿಮೆ ಇದೆ. ಕೆಟ್ಟ ಕೆಟ್ಟ ಸಂಸ್ಕಾರ ಧಾರಣೆ ಮಾಡಿಕೊಳ್ಳುವಂತ ಅಭ್ಯಾಸ 63 ಜನ್ಮದಿಂದ ಆಗೋಗಿದೆ. ಒಳ್ಳೆ ಸಂಸ್ಕಾರ ಬಹಳ ಕಡಿಮೆ ಇದೆ. ಬಾಕಿ ಬೀಳುವಂತ ಕೆಟ್ಟ ಸಂಸ್ಕಾರನೇ ಜಾಸ್ತಿ ಇದೆ. ಈಗಂತೂ ಯಾರಲ್ಲಿನೂ ಯಾವುದೇ ರೀತಿ ಒಳ್ಳೆ ಸಂಸ್ಕಾರ ಇದೆ ಅಂತ ಹೇಳಕ್ಕಾಗೋದಿಲ್ಲ. ದೈವಿ ಸಂಸ್ಕಾರ ಅಂತೂ ಯಾರಲ್ಲೂ ಇಲ್ಲೇ ಇಲ್ಲ. ಎಲ್ಲರೂ ಅಸುರರಾಗಿದ್ದಾರೆ. ಮಾತನಾಡಿದ್ರೆ ಹೇಗ್ ಮಾತನಾಡ್ತಾರೆ ಅಂದ್ರೆ ಮುಂದೆ ನಿಂತಿರೋರ್ಗೆ ದುಃಖ ಆಗ್ಬಿಡ್ಬೇಕು. ದೃಷ್ಟಿ ಅಂದ್ರೆ ಸ್ತ್ರೀ ಪುರುಷನ ದೃಷ್ಟಿ ಯಾವಾಗ ಹೋಗುತ್ತೋ ಮುಂದೆ ಹೇಗಿರುತ್ತೆ? ಕ್ರಿಮಿನಲ್ ಆಗಿರುತ್ತೆ, ಕೆಟ್ಟ ದೃಷ್ಟಿಯಾಗಿರುತ್ತೆ. ವಾಚಾನು ಕೆಟ್ಟದ್ದು, ದೃಷ್ಟಿನು ಕೆಟ್ಟ ದೃಷ್ಟಿ. ಕರ್ಮೇಂದ್ರದ ಮೂಲಕ ಕರ್ಮ ಮಾಡಿದ್ರೆ ಕೂಡ ಬೇರೆಯವರಿಗೆ ಸುಖ ಆಗೋ ತರ ಕರ್ಮ ಮಾಡೋದಿಲ್ಲ. ಅಲ್ಪ ಸ್ವಲ್ಪ ಕರ್ಮಗಳು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಿಂದ ಬೇರೆಯವರಿಗೆ ದುಃಖ ಆಗೋ ತರ ಆಗ್ಬಿಡುತ್ತೆ. ಆದ್ರಿಂದ ಕರ್ಮಣ ವಾಚ ನಾವೇನೆಲ್ಲ ಕರ್ಮ ಮಾಡ್ತೀವೋ ಅದು ದುಃಖ ತಗೊಳೋದು, ದುಃಖ ಕೊಡುವಂತ ಕೆಲ್ಸಾನೇ ಮಾಡೋದು. ಸ್ವಯಂ ದುಃಖಿ ಆಗ್ತೀವಿ, ಬೇರೆಯವ್ರಿಗೂ ದುಃಖ ಕೊಡ್ತೀವಿ. ಇದರ ಮೂಲ ಕಾರಣ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದರ ಮೂಲ ಕಾರಣ ಏನು ಅಂತ? ಮೂಲ ಕಾರಣ ನಾವೇನಂತ ತಿಳ್ಕೊಂತೀವಿ ಅಂದ್ರೆ ಬೇರೆಯವರು ನಮ್ ದುಃಖ ಕೊಡ್ತಿದ್ದಾರೆ ಅಂತ ತಿಳ್ಕೊಂತೀವಿ. ಬೇರೆಯವರು ನಮ್ಮನ್ನ ಅಶಾಂತರನ್ನಾಗಿ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ. ಆದ್ರೆ ಇಲ್ಲ, ನಮ್ಮಲ್ಲಿರುವಂತ ದೇಹಾಭಿಮಾನ ಏನಿದೆಯೋ ಅದೇ ನಮ್ಗೆ ದುಃಖ ಕೊಡುತ್ತೆ. ಆದ್ರಿಂದ ಆ ದೇಹಾಭಿಮಾನವನ್ನು ನಷ್ಟ ಮಾಡ್ಕೋಬೇಕು. ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೋಬೇಕು. ಒಳ್ಳೆ ಸಂಸ್ಕಾರ ನಮ್ಮಲ್ಲಿ ಧಾರಣೆ ಮಾಡ್ಕೋಬೇಕು. ಓಂ ಶಾಂತಿ.